हरिओं श्री गुरुभ्यो नमः। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं नित्यासिद्धान्तदुद्धान्तविध्वंसविचक्षणः जयदीप्ताकेतनीं भारतामनोहरनम्बरे अत्यकर्तकल्पयं प्रत्यच्चिदकेसरी व्यासेतवृभूयात् अस्मिष्टात्सिद्धये तपोविद्यावृत्यादि सत्त्वयोगाकरानं वादिराजगुरुं नन्दे हे कृपदाशयान् पूज्य राघवेन्द्राय सत्यधर्मरताय च भजतां परपुरुषाय अनन्तां कामधेनवे दुर्वाय द्वान्तरवये वैष्णवेन्द्रिय पर्यन्तवे श्रीराघवेन्द्रगुरवे नमः चिन्तयाणवे आपादमणि पर्यन्तं गुरुनामाकृतिस्मृते तेन विघ्नाः प्रणश्यन्ति सिद्धिन्त मनोरथाः। हरि ओं श्री गुरुभ्यो नमः। ನಿನ್ನೆ ಜಯತೀರ್ಥರ ಆರಾಧನೆ ಆಯಿತು. ಸೊ ವಿಶೇಷವಾಗಿ ಟೀಕಾರಾಯರನ್ನು ಜಯತೀರ್ಥರನ್ನು ವಿಶೇಷವಾಗಿ ಸ್ಮರಣೆ ಮಾಡಿ ಇವತ್ತು ಭಗವದ್ಗೀತೆ ಮಾಡ್ತಾ ಇದ್ದೀವಿ. ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ 7th chapter ಅದು ಮಾಡ್ತಾ ಬಂದಿದ್ದೀವಿ. ಈ ಅಧ್ಯಾಯಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತೇಳಿ, ಭಗವಂತನ ಬಗ್ಗೆ ಇರುವ ಜ್ಞಾನ ವಿಜ್ಞಾನ ಈ ಎರಡನ್ನು ತಿಳ್ಕೊಳ್ಳುವುದು ಈ ಅಧ್ಯಾಯದಲ್ಲಿ ಮುಖ್ಯವಾಗಿರುವಂತಹ ಉದ್ದೇಶ. ಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೇನು? ನಮಗೆ ಎಲ್ಲಿ ಎಲ್ಲಿ ವಿಷಯಗಳು ನೋಡಿದಾಗ ಭಗವಂತ ಇದ್ದಾನೆ ಅನ್ನುವುದು ಒಂದು ಊಹೆ ಮಾಡೋಕ್ಕೆ ಈಸಿಯಾಗಿ ಆಗಿಬಿಡುತ್ತೋ ಅಂತಹ ವಿಷಯಗಳು ಅಷ್ಟೇ ಅಲ್ಲದೆ ಅದನ್ನು ಸ್ಥೂಲವಾಗಿ ಭಗವಂತ ಅಲ್ಲಿದ್ದಾನೆ, ಅದನ್ನು ಸೃಷ್ಟಿ ಮಾಡಿದ್ದಾನೆ, ನಿಯಮನ ಮಾಡ್ತಾನೆ, ಇಷ್ಟಿದೆ. ಅಲ್ಲಿ ಕೆಲವು ವಿಷಯಗಳಲ್ಲಿ ಭಗವಂತನನ್ನು ಚಿಂತನೆ ಮಾಡುವುದು ಅಷ್ಟು ಸುಲಭ ಅಲ್ಲ, ಅದು ಸ್ವಲ್ಪ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯಗಳು. ಪ್ಲಸ್ ತಾರತಮ್ಯಾನುಸಾರ ಭಗವಂತನ ತಾರತಮ್ಯವನ್ನು ತಿಳಿಸುವಂತ, ಅಂದ್ರೆ ಭಗವಂತ ಎಲ್ಲದಕ್ಕಿಂತಲೂ ಉತ್ತಮನಾಗಿದ್ದಾನೆ, ಎಲ್ಲದರ ತಾರತಮ್ಯವನ್ನು ಮೇಂಟೈನ್ ಮಾಡ್ತಾನೆ ಭಗವಂತ ಅನ್ನುವ ವಿಷಯವನ್ನು ತಿಳಿಯುವುದು ಯಾವುದಿದೋ, ಭಗವಂತ ಎಲ್ಲವನ್ನು ತಾರತಮ್ಯಾನುಸಾರವಾಗಿ ನಿಯಮನ ಮಾಡುವ ವಿಷಯ, ಆ ತಾರತಮ್ಯಾನುಸಾರವಾಗಿ ಇರುವ ಜೀವರಾಶಿಗಳಲ್ಲಿ ಎಲ್ಲರಲ್ಲಿ ಕೂಡ ಭಗವಂತನ ವಿಭೂತಿ ರೂಪಗಳು ಅದಕ್ಕೆ ತಕ್ಕಂತೆ ಇರುವಂತಹದ್ದು. ಭಗವಂತ ಅವನು ರೂಪಗಳೆಲ್ಲವೂ ಸಮಾನ, ಅವನ ರೂಪಗಳಲ್ಲಿ ಯಾವ ತಾರತಮ್ಯವಿಲ್ಲ, ಆದರೆ ಜೀವರಾಶಿಗಳಲ್ಲಿ ತಾರತಮ್ಯವಿದೆ. ಅದರಲ್ಲಿರುವ ಭಗವಂತನ ರೂಪಗಳು ಸಮಾನವಾದರೂ ಕೂಡ ಭಗವಂತ ಎಲ್ಲ ಒಂದು ಚಿಕ್ಕ ಇರುವಿನಲ್ಲಿ ಇಲ್ಲ, ಎಲ್ಲದರಲ್ಲಿರುವ ಭಗವದ್ ರೂಪ ವಿರಾಟ್ ರೂಪ ಎರಡೂ ಅಭೇದವೇ. ಆದರೂ ಕೂಡ ವಿಭೂತಿ ಭಗವಂತ ಆಯಾ ಜೀವರಾಶಿಗಳಲ್ಲಿ ಅಷ್ಟೇ ಪ್ರಕಟ ಮಾಡ್ತಾನೆ ಶಕ್ತಿ. ಸೊ ಆ ತಾರತಮ್ಯ, ಆ ಭಗವಂತನ ಈ ವಿಶೇಷವಾದ ಜ್ಞಾನ ಅಂದರೆ ಅವನು ಅಷ್ಟು ಅನಂತ ಶಕ್ತಿ ಉಳ್ಳವನಾದರೂ ಕೂಡ ಒಂದು ಇರಿವಿನಲ್ಲಿದ್ದಾಗ ಆ ಅನಂತ ಶಕ್ತಿಯನ್ನು ತೋರಿಸದೇ ಇರುವುದು ಹೇಗೆ ಮಾಡ್ತಾನೆ ಅನ್ನುವುದು ಊಹೆ ಮಾಡ್ಲಿಕ್ಕಾಗೋದಿಲ್ಲ ನಮಗೆ. ಆದರೆ ಹಾಗೆ ಮಾಡ್ತಾನೆ ಅನ್ನೋದು ತಿಳ್ಕೊಳ್ಳುವುದೇ ಒಂದು ಆನಂದದಾಯಕವಾದ ಅಷ್ಟು ಒಂದು ಮಹತ್ತರ ಶಕ್ತಿ ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ಒಂದು ಅಯೋಟ ಅಷ್ಟನ್ನ ಊಹೆ ಮಾಡ್ಲಿಕ್ಕಾಗತ್ತೆ. ಸೊ ಹೀಗೆ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಆ ಭಗವಂತನ ಧ್ಯಾನವನ್ನು ಚಿಂತನೆಯನ್ನು ಮಾಡುವುದಕ್ಕೆ ಅವನ ಈ ಗೂಢವಾದ ಶಕ್ತಿಯನ್ನು ತಿಳ್ಕೊಳ್ಳುವುದು ಯಾವುದಿದೋ ಅದನ್ನು ವಿಜ್ಞಾನ ಅಂತ ಕರೀತೇವೆ. ಸೊ ಇಲ್ಲಿ 7ನೇ ಅಧ್ಯಾಯದಲ್ಲಿ 2nd ಶ್ಲೋಕ 2nd verse ಅಲ್ಲಿ ಕೃಷ್ಣ ಹೇಳ್ತಾ ಬಂದಿದ್ದಾನೆ, ಜ್ಞಾನಂತೆ ಅಹಂ ಸವಿಜ್ಞಾನ ಇದಂ ವಕ್ಷ್ಯಾಮಿ ಅಶೇಷತಃ ಯತ್ ಜ್ಞಾತ್ವ ನೇಹ ಭೂಯ ಅನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಭಗವಂತನ ಬಗ್ಗೆ ಈ ಜ್ಞಾನ ವಿಜ್ಞಾನಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ತಿಳಿದ ನಂತರ ಇನ್ನು ತಿಳಿಯಬೇಕಾಗಿದ್ದರೆ ಇದು ದಿಸ್ ಈಸ್ ದ ಕಂಪ್ಲೀಟ್ ಕಾನ್ಸೆಪ್ಟ್, ಅಂದ್ರೆ ಪೂರ್ಣವಾಗಿ ಭಗವಂತನ ಬಗ್ಗೆ ತಿಳಿದಿದ್ದೀವಿ ಅಂತಲ್ಲ, ಅವರವರ ಯೋಗ್ಯತಾನುಸಾರ ತಿಳಿತಾರೆ. ಆದರೆ ಅವರವರ ಯೋಗ್ಯತೆಯು ಕೂಡ ಈ ವಿಷಯಗಳಲ್ಲಿ ಭಗವಂತನ ಬಗ್ಗೆ ಜ್ಞಾನ ವಿಜ್ಞಾನಗಳನ್ನು ಪಡೆಯುವುದರಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ಅದು ದೇ ಕ್ಯಾನ್ ಫಿಲ್ ಅಪ್ ದೇರ್ ಬಕೆಟ್ಸ್, ಅವರವರ ಕಂಟೈನರ್ಸ್ ಅವರು ಫಿಲ್ ಅಪ್ ಮಾಡ್ಕೋಬಹುದು ಈ ಜ್ಞಾನ ವಿಜ್ಞಾನಗಳು ಭಗವಂತನ ಬಗ್ಗೆ ಚಿಂತನೆ ಮಾಡುವುದರ ಮೂಲಕವಾಗಿ. ಸೊ ಈ ಜ್ಞಾನ ಅಂದ್ರೆ ಹೇಗಿರುತ್ತೆ ಅನ್ನೋದೊಂದು ಸೂಚನೆ ಕೊಡುವಂತೆ 4ನೇ ಶ್ಲೋಕದಿಂದ 7ನೇ ಶ್ಲೋಕದವರೆಗೂ ಇರುವಂತಹ ವಿಷಯಗಳು ಜ್ಞಾನ, ಭಗವಂತನ ಬಗ್ಗೆ ಜ್ಞಾನವನ್ನು ತಿಳಿಸ್ಕೊಡುತ್ತೆ. ಯಾಕಂದ್ರೆ ನೋಡ್ರಿ, ಭೂಮಿ ಆಪ ಅನಲಾಯಿ ಅರ್ತ್ ಎತ್ ನೋಡಿದಾಗ ಓ ಇಂಥ ದೊಡ್ಡ ಭೂಮಿಯನ್ನು ಸೃಷ್ಟಿ ಮಾಡಿದ ಭಗವಂತ ಅಂತೇಳಿ ಎಲ್ಲರೂ, ಈವನ್ ಕ್ರಿಶ್ಚಿಯಾನಿಟಿ ಇಸ್ಲಾಮ್ ಎಲ್ಲರೂ ಕೂಡ ಆಲ್ ದ ಪ್ಲಾನೆಟ್ಸ್ ವರ್ ಕ್ರಿಯೇಟೆಡ್ ಬೈ ದ ಲಾರ್ಡ್ ಅಂತ ಹೇಳಿ ಈ ಎಲ್ಲದರ ಸೃಷ್ಟಿಕರ್ತ ಭಗವಂತ ಆಗಿದ್ದಾನೆ, ಇವೆಲ್ಲವನ್ನು ನಿಯಮನ ಮಾಡ್ತಾನೆ ಅನ್ನೋದು ಊಹೆ ಮಾಡಲಿಕ್ಕೆ ಸ್ಥೂಲವಾಗಿ ಬರುವಂತಹ ವಿಷಯವಾಗಿದೆ. ಸೊ ಎಲ್ಲರೂ ಕೂಡ ಇಷ್ಟು ದೊಡ್ಡ ಭೂಮಿಯನ್ನು ನೋಡಿದಾಗ ಇದು ಸೃಷ್ಟಿ ಮಾಡಿದ ಭಗವಂತ ಬಹಳ ದೊಡ್ಡವನು ಘನತ ಅವನನ್ನು ನಾವು ಊಹೆ ಮಾಡಬಹುದು. ಅದೇ ವಿಧವಾಗಿ ಬೆಂಕಿ ಆಗಲಿ, ವಾಯು, ಆಕಾಶ ಇವೆಲ್ಲವನ್ನು ಭಗವಂತ ಸೃಷ್ಟಿ ಮಾಡಿದ ಅನ್ನೋದು ಸ್ಥೂಲವಾಗಿ ಪ್ರಕೃತಿ ಅಷ್ಟವಿಧವಾದ ಪ್ರಕೃತಿಗಳನ್ನು ಭಗವಂತ ಸೃಷ್ಟಿ ಮಾಡಿದ ಅನ್ನೋದು ನಾವು ಸ್ಥೂಲವಾಗಿ ಗೋಚರ ಮಾಡ್ಬೋದು. ಆದರೆ ಅಷ್ಟೇ ಅಲ್ಲದೆ ಈಗ ನೀರು ತಗೊಂಡ್ರೆ ಭಗವಂತ ನೀರನ್ನು ಸೃಷ್ಟಿ ಮಾಡಿದ್ದಾನೆ, ಅದು ಸರಿ. ಆ ನೀರಿನಲ್ಲಿರುವ ರಸತ್ವ ಯಾವುದಿದೋ ಅದರ ಬಗ್ಗೆ, ಅದು ಭಗವಂತನು ಸೃಷ್ಟಿ ಮಾಡಿದ್ದಾನೆ. ಆ ರಸತ್ವವನ್ನು ಭಗವಂತ ಸೂಕ್ಷ್ಮತ್ವೇನ, ಸೂಕ್ಷ್ಮ ರಸ ಆ ಸಾರಭೂತವಾದ ರಸವನ್ನು ಸೂಕ್ಷ್ಮತ್ವೇನ ಭಗವಂತ ಭೋಗ ಮಾಡ್ತಾನೆ. ಇದು ತಿಳಿದುಕೊಳ್ಳುವುದು ವಿಜ್ಞಾನವಾಗುತ್ತೆ, ವಿಶೇಷವಾದ ಜ್ಞಾನ. ಹೀಗೆ ಎಲ್ಲವನ್ನ ಹೇಳ್ತಾ ಬಂದಿದ್ದಾರೆ. ನಾವು ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ರಸೋಹಮಪ್ಸುಕೌಂತೆಯ್ಯ ಅನ್ನೋದು ನೋಡಿದ್ದು 9ನೇ ಶ್ಲೋಕ, ಎಂಟನೇ ಶ್ಲೋಕ. 4 ಶ್ಲೋಕಗಳಲ್ಲಿ ಭಗವಂತನ ಬಗ್ಗೆ ಜ್ಞಾನವನ್ನು ತಿಳಿಸಿಕೊಟ್ಟ ಮೇಲೆ 8ನೇ ಶ್ಲೋಕ ರಸೋಹಮಪ್ಸುಕೌಂತೆಯ್ಯ ಅನ್ನುವ ಶ್ಲೋಕದಿಂದ ಆರಂಭ ಮಾಡಿಕೊಂಡು ಭಗವಂತನ ಬಗ್ಗೆ ವಿಜ್ಞಾನವನ್ನು, ವಿಶೇಷ ಜ್ಞಾನವನ್ನು ತಿಳಿಸಿಕೊಡ್ತಾ ಇದ್ದಾನೆ ಶ್ರೀ ಕೃಷ್ಣ ಪರಮಾತ್ಮ. ಅಲ್ಲಿ ಹೇಳ್ತಾ ಇದ್ದಾನೆ, ನಾವು ಭಾಷಾ ತಾತ್ಪರ್ಯಗಳ ಮೂಲಕವಾಗಿ ರಸೋಹಮಪ್ಸು ನೋಡಿದ್ದೀವಿ. ಅದರ ಮುಂಚಿನ ವರ್ಷ ಮತ್ತ ಪರತರಂ ನಾನು ಕಿಂಚಿತ ಧನಂಜಯ ಅನ್ನೋದು, ಅದು ಭಾಷ್ಯ ತಾತ್ಪರ್ಯ ವಿವೃತಿ ಎಲ್ಲವೂ ನೋಡಿದ್ದೀವಿ. ರಸೋಹಮಪ್ಸುಕೌಂತೆ ಅನ್ನುವುದಕ್ಕೆ ಭಾಷ್ಯ ತಾತ್ಪರ್ಯಗಳು ನೋಡಿದ್ವಿ, ವಿವೃತಿ ನೋಡಲಿಲ್ಲ. ಅದು ವಿವೃತಿಯ ಮೂಲಕವಾಗಿ, ರಾಯರ ಮಾತುಗಳ ಮೂಲಕವಾಗಿ ಈ ಶ್ಲೋಕದ 8ನೇ ಶ್ಲೋಕ ರಸೋಹಮಪ್ಸುಕೌಂತೆಯ ಅನ್ನುವ ಶ್ಲೋಕವನ್ನು ಶ್ರೀ ರಾಘವ ಸ್ವಾಮಿಗಳವರ ವಿವೃತಿಯ ಮೂಲಕವಾಗಿ ಏನು ಹೇಳಿದ್ದಾರೆ ಅನ್ನೋದು ನೋಡೋಣ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಶ್ಲೋಕಕ್ಕೆ ಸುಲಭವಾದ ಅರ್ಥ ಮತ್ತು ರೀಕ್ಯಾಪ್ ಮಾಡಿದರೆ, ಅಹಂ ರಸಃ ಅಪ್ಸು, ಅಹಂ ಅಪ್ಸು ರಸ, ನಾನು ನೀರಿನಲ್ಲಿರುವ ರಸ ನಾನಾಗಿದ್ದೀನಿ. ಹೇ ಕೌಂತೆಯ, ಹೇ ಅರ್ಜುನನೇ, ಕುಂತಿ ಪುತ್ರನಾದ ಅರ್ಜುನನೇ, ನಾನು ಅಹಂ ನಾನು ಅಪ್ಸು ನೀರಿನಲ್ಲಿರುವ ರಸಃ ಸಾರಭೂತವಾದ ರಸ ನಾನಾಗಿದ್ದೀನಿ. ನೀರಿನ ಸಾರ ರಸ, ರಸವಿಲ್ಲದೆ ಇದ್ದರೆ ನೀರು ಇಟ್ಸ್ ಆಲ್ಮೋಸ್ಟ್ ಮೀನಿಂಗ್ಲೆಸ್, ನೀರಿಗೆ ಯಾವ ಸತ್ತಾವೇ ಇರೋದಿಲ್ಲ. ಹಾಗೆ ಪ್ರಭಾಸ್ಮಿ ಶಶ್ಶೂರಿಯೋ, ಚಂದ್ರ ಸೂರ್ಯರಲ್ಲಿರುವ ಕಾಂತಿ ಸಾರಭೂತ, ಸೂರ್ಯ ಚಂದ್ರರ ಸಾರ ಯಾವುದು? ಸೂರ್ಯ ಚಂದ್ರರಿದ್ದಾರೆ ಅಂದರೆ ಸೂರ್ಯನಿಗಿರುವ ಪ್ರಾಮುಖ್ಯತೆ ಯಾಕೆ ಕೊಡ್ತಾ ಇದ್ದೀವಿ? ಅವನು ಕಾಂತಿ, ಪ್ರಕಾಶ. ಸೊ ಸೂರ್ಯನಲ್ಲಿರುವ ಪ್ರಕಾಶ ಅವನಲ್ಲಿರುವ ಸಾರ, ಚಂದ್ರನಲ್ಲಿರುವ ಪ್ರಕಾಶ ಆ ಚಂದ್ರನಲ್ಲಿರುವ ಸಾರ. ಸೊ ಈ ಸೂರ್ಯ ಚಂದ್ರರಲ್ಲಿರುವ ಸಾರಭೂತವಾದ ಪ್ರಕಾಶ ಬಂದರೆ ಪ್ರಭಯ, ಕಾಂತಿಯೇ ಪ್ರಕಾಶ, ಆ ಪ್ರಕಾಶವೇ ಸಾರ. ಅಂತಹ ಸಾರಭೂತವಾದ ಕಾಂತಿ ಇಲ್ಲ ಪ್ರಕಾಶ ಯಾವುದಿದೋ ಅದು ನಾನೇ ಆಗಿದ್ದೀನಿ. ಪ್ರಭಾ ಅಹಮಸ್ಮಿ, ನಾನು ಪ್ರಭೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದೇ ವಿಧವಾಗಿ ಸರ್ವವೇದೇಶು ಪ್ರಣವ, ಸರ್ವ ವೇದಗಳ ಸಾರಭೂತವಾದ ವಸ್ತು ಯಾವುದು, ಸಾರಭೂತವಾದದ್ದು ಯಾವುದಂದ್ರೆ ಅದು ಓಂಕಾರ. ಸೊ ಎಲ್ಲ ವೇದಗಳ ಸಾರವಾದ ಓಂಕಾರ ನಾನೇ ಆಗಿದ್ದೀನಿ ಅಂಥೇಳಿ. ಖೇ ಶಬ್ದ, ಆಕಾಶದಲ್ಲಿ ಶಬ್ದ, ಆಕಾಶದ ಸಾರಭೂತ ಶಬ್ದ ಅದು ನಾನಾಗಿದ್ದೀನಿ. ಮನುಷ್ಯು ಮನುಷ್ಯರಲ್ಲಿ ಪೌರುಷ ಸಾರಭೂತವಾದದ್ದು, ಪೌರುಷ. ಪೌರುಷವಿಲ್ಲದಿದ್ರೆ ಗಂಡಸು ಗಂಡಸೇ ಅಲ್ಲ, ಪೌರುಷವಿಲ್ಲದ ಗಂಡಸು ಗಂಡಸಲ್ಲ ಅಂತೇಳಿ. ಹಾಗೆ ಪೌರುಷ ಆ ಗಂಡಸಿನ ಲಕ್ಷಣ, ಅದು ನಾನಾಗಿದ್ದೀನಿ ಅಂತೇಳಿ. ಇಲ್ಲಿ ಒಂದೊಂದು ನಾನಾಗಿದ್ದೀನಿ ಅಂತ ಕೃಷ್ಣ ಹೇಳುವುದು, ಆ ಭೇದ ಏನು ಅನ್ನೋದು ನಾವು ಭಾಷಾತಾತ್ಪರ್ಯಗಳು ನೋಡಿದ್ವಿ. ಅದನ್ನೇ ರಾಯರ ವಿವೃತಿಯಲ್ಲಿ ಕೂಡ ವಿಸ್ತಾರ ಮಾಡ್ತಾರೆ. ಏನು ಹೇಳ್ತಾ ಇದ್ದಾರೆ, ಅಭೇದವನ್ನು ಹೇಳುವ ಈ ವಾಕ್ಯಗಳ ಅಂತರಾರ್ಥವೇನು ಅನ್ನೋದನ್ನು ನೋಡೋಣ. ಇಲ್ಲಿ ರಾಯರು ವಿವೃತಿಯಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನಂ ತೇ ಅಹಂ ಇತಿ ಜ್ಞಾನಪದೇನ ಪ್ರತಿಜ್ಞಾತಂ ಜ್ಞಾತವ್ಯಂ ಭೂಮಿರಾಪ ಇತ್ಯಾದಿ ಶ್ಲೋಕ ಚತುಷ್ಟಯೇನ ಉಕ್ತ್ವಾ ಅಧುನಾ ವಿಜ್ಞಾನಪದೇನ ಪ್ರಾಕ್ ಪ್ರತಿಜ್ಞಾತಂ ವಿಶೇಷೇನ ಜ್ಞಾತವ್ಯಂ ಹರೇಃ ಅಲೌಕಿಕ ಮಾಹಾತ್ಮ್ಯಂ ಆಹ ರಸೈತಿ. ಲೌಕಿಕ ಮಾಹಾತ್ಮ್ಯ, ಅಲೌಕಿಕ ಮಾಹಾತ್ಮ್ಯ. ಲೌಕಿಕ ಮಾಹಾತ್ಮ್ಯ ಅನ್ನುವುದು ಈ ಭೂಮಿ, ಪಂಚಭೂತಗಳು, ಅಷ್ಟ ಪ್ರಕೃತಿಗಳು, ಅವನು ಸೃಷ್ಟಿ ಮಾಡಿದ್ದಾನೆ, ನಿಯಮನ ಮಾಡ್ತಾನೆ, ಇದು ಲೌಕಿಕವಾದ ಮಾಹಾತ್ಮ್ಯ. ಅಲೌಕಿಕವಾದ ಮಾಹಾತ್ಮ್ಯ ಅಂದರೆ ನಾವು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲದೆ ಇರುವಂತಹ ಈ ವಿಷಯವನ್ನು ಇಲ್ಲಿ, ಅಲೌಕಿಕ ಮಾಹಾತ್ಮ್ಯವನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ ರಾಯರ್ ಅದಕ್ಕೆ, ಜ್ಞಾನಂ ತೇ ಅಹಂ ಇತಿ ಜ್ಞಾನಪದೇನ ಪ್ರತಿಜ್ಞಾತ, ಅಂದರೆ ಪ್ರತಿಜ್ಞೆ ಮಾಡಿದ್ದಾನೆ ಕೃಷ್ಣ. ಇಲ್ಲಿ 2ನೇ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡಿದ. ಪ್ರತಿಜ್ಞೆ ಮಾಡುವುದಂದ್ರೆ ಡಿಕ್ಲರೇಷನ್, ಕೃಷ್ಣ ಗೇವ್ ಎ ಡಿಕ್ಲರೇಷನ್, ನಾನು ಜ್ಞಾನ ವಿಜ್ಞಾನಗಳ ಉಪದೇಶ ಮಾಡ್ತೀನಿ ಅಂತ ಕೃಷ್ಣ ಡಿಕ್ಲರೇಷನ್ ಕೊಟ್ಟಿದ್ದಾನೆ. ಆ ಡಿಕ್ಲರೇಷನ್ಗೆ ಅನುಗುಣವಾಗಿ ಭಗವಂತ ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಆ ಜ್ಞಾನ ಪದೇನ ಪ್ರತಿಜ್ಞಾತ, ಜ್ಞಾನ ಪದದಿಂದ ತಾನು ಪ್ರತಿಜ್ಞೆ ಮಾಡಿರುವ, ಡಿಕ್ಲರೇಷನ್ ಮಾಡಿರುವಂತಹ ವಿಷಯ ಜ್ಞಾತವ್ಯಂ ಯಾವುದಿದೋ, ಅದು ತಿಳಿಯಬೇಕಾಗಿದೆ ವಿಷಯ ಯಾವುದೋ ಇದೋ ಅದನ್ನು ಭೂಮಿರಾಪ ಇತ್ಯಾದಿ ಶ್ಲೋಕ ಚತುಷ್ಟಯೇನ ನಾಲ್ಕನೇ ಶ್ಲೋಕವಾದ ಭೂಮಿರಾಪ ಅನ್ನುವ ಶ್ಲೋಕನ ಹಿಡ್ಕೊಂಡು ಏಳನೇ ಶ್ಲೋಕದವರೆಗೂ ನಾಲ್ಕು ಐದು ಆರು ಏಳು ಈ ನಾಲ್ಕು ಶ್ಲೋಕಗಳಲ್ಲಿ ಉಕ್ತ್ವ ಅದನ್ನು ಭಗವಂತ ವಿವರಣೆಯನ್ನು ಮಾಡಿ ಹೇಳಿಬಿಟ್ಟು ಅಧುನಾ ಈವಾಗ ವಿಜ್ಞಾನ ಪದೇನ ವಿಜ್ಞಾನ ಅನ್ನೋ ಪದದಿಂದ ಯಾವುದು ಪ್ರತಿಜ್ಞೆ ಮಾಡಿದ್ದಾನೋ ಆ ಎರಡನೇ ಶ್ಲೋಕದಲ್ಲಿಯೋ ಜ್ಞಾನ ವಿಜ್ಞಾನ ಸಹಿತಂ ಅಂತ ಹೇಳಿದ್ದಾನಲ್ವಾ. ಸೊ ವಿಜ್ಞಾನ ಅಂತ ಎರಡನೇ ಶ್ಲೋಕದಲ್ಲಿ ಹೇಳಿದ ವಿಷಯವನ್ನು ವಿಜ್ಞಾನ ಪದೇನ ಪ್ರಾಕ್ ಮುಂಚೆ ಅಂದ್ರೆ ಮುಂಚೆ ಅಂದ್ರೆ ಎರಡನೇ ಶ್ಲೋಕದಲ್ಲಿ ಹೇಳಿದ ಪ್ರತಿಜ್ಞಾತಂ ಪ್ರತಿಜ್ಞೆ ಮಾಡಿರುವ ಅಂದ್ರೆ ಯಾವುದಾದ್ರೆ ಭಗವಂತ ಪ್ರತಿಜ್ಞೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಡಿಕ್ಲರೇಷನ್ ಮಾಡಿದ್ದಾನೆ ಹೀಗೆ ನಾನು ಹೇಳ್ತೀನಿ ಅಂತೇಳಿ ಆ ವಿಷಯ ಯಾವುದಿದು ಅದು ವಿಶೇಷೇನ ಜ್ಞಾತವ್ಯ ವಿಜ್ಞಾನಂ ವಿಶೇಷೇನ ಜ್ಞಾತವ್ಯ ವಿಶೇಷವಾದ ಜ್ಞಾನವನ್ನು ಅಂದ್ರೆ ಏನು ಹರೇ ಅಲೌಕಿಕ ಮಹಾತ್ಮ್ಯಂ ಆಹ ರಸೈತಿ ಆ ಹರಿಯ ಭಗವಂತನ ಅಲೌಕಿಕವಾದಂತಹ ಲೋಕಾತೀತವಾದಂತಹ ಮಹಾತ್ಮ್ಯವನ್ನು ತಿಳಿಸಿಕೊಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ಎಂಟನೇ ಶ್ಲೋಕವನ್ನು ಹೇಳಿಕೊಂಡು ರಸೋಹಂ ಅಪ್ಸುಕೋತೆ ಅನ್ನೋ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಅಪ್ಸು ಸಾರಭೂತ ಅಪ್ಸು ಅಪ್ಪ ನೀರು ಅಪ್ಸು ನೀರಿನಲ್ಲಿರುವ ಸಾರಭೂತ ಸಾರಭೂತವಾದಂತಹ ಸಾರ ಎಸೆನ್ಸ್ ದ ಎಂಟೈರ್ ಎಸೆನ್ಸ್ ಆಫ್ ವಾಟರ್ ಲೈಸ್ ಇನ್ ಇಟ್ಸ್ ರಸತ್ವ ರಸತ್ವ ಅಂತ ಹೇಳಿದರೆ ದ ಕ್ವಾಲಿಟಿ ಆಫ್ ದ ವಾಟರ್ ದ ಕ್ವಾಲಿಟಿ ಆಫ್ ದ ವಾಟರ್ ಈಸ್ ಸ್ಯಾಟಿಸ್ಫೈಯಿಂಗ್ ದ ಟೇಸ್ಟ್ ಹ್ಯಾವಿಂಗ್ ದಿ ಸ್ಯಾಟಿಸ್ಫೈಯಿಂಗ್ ದ ಥರ್ಸ್ಟ್ ನಮ್ಮ ಟೇಸ್ಟ್ ಬಡ್ಸ್ಗೂ ಒಂದು ವಾರ ರುಚಿಯನ್ನು ಕೊಡುತ್ತೆ ನಮಗೆ ಆ ನೀರಿನ ಆನಂದವನ್ನು ಕುಡಿಯುವ ಆನಂದ ಸಿಗತ್ತೆ ನೀರಡಿಕೆ ಹೋಗುತ್ತೆ ಈ ಎಲ್ಲ ಲಕ್ಷಣಗಳು ಯಾವುದಿದೆ ನೀರಿನಲ್ಲಿರುವ ಲಕ್ಷಣಗಳು ಅಪ್ಸು ಸಾರಭೂತ ರಸ ಯೋ ರಸ ಯಾವ ರಸತ್ವವಿದೋ ತಸ್ಯ ಆ ರಸತ್ವದ ಅಪಾಂ ಅನಾಗಂತುಕ ಸ್ವಭಾವತ್ವೇ ಅಪ್ ಧರ್ಮೇಶು ಸಂಖ್ಯಾದಿಷು ಸಾರತ್ವೇ ರಸತ್ವೇ ವಿಶೇಷತಃ ಹರೇ ಕಾರಣತ್ವಾತ್ ತತ್ ಭೋಕ್ತೃತ್ವಾಚ್ಚ ರಸ ಅಹಂ ಇತಿ ಅಭೇದ ಉಕ್ತಿ ಭಗವಂತ ನಾನೇ ನೀರಿನಲ್ಲಿರುವ ರಸನಾಗಿದ್ದೀನಿ ಅಂತ ಹೇಳಿದ್ದಾನೆ. ಇದು ಅಭೇದ ಭಗವಂತನೇ ರಸವಲ್ಲ ನಿಜವಾಗಿ ನೋಡಿದರೆ ರಸತ್ವ ಅನ್ನುವುದು ಜಡ ಭಗವಂತ ಚೇತನ ಪರಮಚೇತನ ಪರಮಚೇತನನಾದ ಭಗವಂತ ದೊಡ್ಡ ಜಡವಾದಂತಹ ನೀರಿನ ರಸತ್ವ ತಾನೇ ಆಗಲಿಕ್ಕೆ ಸಾಧ್ಯವಿಲ್ಲ ಆದರೂ ತಾನೇ ಆಗಿದ್ದೀನಿ ಅಂತ ಹೇಳಿದ್ದಾನೆ. ಅದರ ಉದ್ದೇಶವೇನು ಅರ್ಥವೇನು ಅಂತರಾರ್ಥವೇನು ಅಂದರೆ ನಾನೇ ರಸತ್ವನಾಗಿದ್ದೀನಿ ಅಂತ ಹೇಳಿದರೆ ನಾನು ಆ ರಸತ್ವಕ್ಕೆ ಕಾರಣಭೂತನಾಗಿದ್ದೀನಿ ನನ್ನಿಂದ ಆ ನೀರಿಗೆ ರಸತ್ವ ಬಂದಿದೆ ನಾನು ಇಚ್ಛೆ ಮಾಡದಿದ್ದರೆ ಆ ರಸತ್ವ ಬರ್ತಾ ಇದ್ದಿಲ್ಲ ಇಚ್ಛೆ ಮಾಡಿದ್ದೀನಿ ಅದಕ್ಕೆ ಬೇಕಾಗಿದ ಸತ್ತ ಕೊಟ್ಟಿದ್ದೀನಾದ ಕಾರಣದಿಂದ ರಸತ್ವ ಬರ್ತಾ ಇದೆ ಅಂತ ಹೇಳಿ ಅದಕ್ಕೆ ಕಾರಣಭೂತನಾಗಿದ್ದೀನಿ ನೀರಿನಲ್ಲಿರುವ ರಸತ್ವಕ್ಕೆ ನಾನೇ ಕಾರಣಭೂತನಾಗಿರುವುದರಿಂದ ನಾನೇ ರಸತ್ವ ಅಂತ ಅಭೇದ ಉಕ್ತಿಯನ್ನು ಹೇಳಲಾಗಿದೆ ಒಂದು ಕಾರಣ. ಎರಡನೇ ಕಾರಣ ನೀರಿನಲ್ಲಿರುವ ಆ ರಸತ್ವವನ್ನು ಸೂಕ್ಷ್ಮ ರೂಪದಿಂದ ಸೂಕ್ಷ್ಮನಾಗಿ ಅಂದ್ರೆ ಏನು ಭಗವಂತ ಆ ನೀರು ನಾವು ನೀರು ಕುಡಿದಂತೆ ಭಗವಂತ ನೀರು ಕುಡಿಯೋದಿಲ್ಲ ನೀರು ಹಾಗೇ ಇರುತ್ತೆ ಆದರೆ ಆ ನೀರಿನಲ್ಲಿರುವ ರಸತ್ವವನ್ನು ಭಗವಂತ ತಾನು ಸ್ವೀಕಾರ ಮಾಡ್ತಾನೆ. ಯಾಕೆ ಅಂದ್ರೆ ಅವನಿಗೇನು ನೀರಡಿಕೆ ಆಗಿದ್ದ ಅವನು ಬೇಕಾಗಿದ್ದ ಅಂದ್ರೆ ಅವನಿಗೆ ನೀರಡಿಕೆ ಇಲ್ಲ ಬೇಕಾಗಿದ್ದಿಲ್ಲ ಅವನು ಹಾಗೆ ಸ್ವೀಕಾರ ಮಾಡುವುದರ ಮೂಲಕವಾಗಿ ಆ ನೀರಿನಲ್ಲಿರುವ ರಸತ್ವಕ್ಕೆ ಆ ರಸತ್ವದ ಲಕ್ಷಣ ಇನ್ನೂ ತುಂಬಿ ತುಳುಕತ್ತೆ. ಸೊ ದ ವೆರಿ ಎಸೆನ್ಸ್ ಆಫ್ ದಿ ವಾಟರ್ ರಿಮೈನ್ಸ್ ಇಂಟ್ಯಾಕ್ಟ್ ಓನ್ಲಿ ವೆನ್ ಲಾರ್ಡ್ ಕನ್ಸ್ಯೂಮ್ಸ್ ದ ಸಟಲ್ ಫಾರ್ಮ್ ಆಫ್ ದಟ್ ರಸತ್ವ. ಭಗವಂತ ನೀರಿನಲ್ಲಿರುವ ಆ ಸೂಕ್ಷ್ಮವಾದ ರಸತ್ವವನ್ನು ತಾನು ಭೋಗಿಸುವುದರಿಂದ ಆ ರಸತ್ವಕ್ಕೆ ಸಾರ್ಥಕತೆ ಇದೆ ನಿತ್ಯತ್ವ ಇರುತ್ತೆ ಹಾಗೆ ಅದರ ಲಕ್ಷಣಗಳು ಎವರಿ ಆಬ್ಜೆಕ್ಟ್ ಮೇಂಟೈನ್ಸ್ ಇಸ್ ಪ್ರಾಪರ್ಟಿ ಅಂತ ನಾವು ಸೈನ್ಸ್ನಲ್ಲಿ ಹೇಳ್ತೀವಿ. ವೈ ಭೂಮಿಗೆ ಆಕರ್ಷಣ ಶಕ್ತಿ ಇದೆ ನೀರಿಗೆ ಟೇಸ್ಟ್ ಇದೆ ನೀರಡಿಕೆ ಹೋಗಲಾಡಿಸುವ ಲಕ್ಷಣವಿದೆ ಥರ್ಸ್ಟ್ ತೆಗೆಯುವ ಲಕ್ಷಣವಿದೆ ಇವೆಲ್ಲವೂ ಯಾಕೆ ಇದೆ ಅಂದರೆ ಭಗವಂತ ಕೊಟ್ಟಿದ್ದಾನೆ ಇದೆ ಅಂತ ಹೇಳ್ತೀವಿ. ಹೇಗೆ ಭಗವಂತ ಅವೆಲ್ಲವನ್ನು ಕೊಟ್ಟಿದ್ದಾನೆ ಅದನ್ನು ಸೂಕ್ಷ್ಮ ರೂಪದಿಂದ ಅಂದ್ರೆ ಆ ಸೂಕ್ಷ್ಮ ರಸವನ್ನು ತಾನು ಸ್ವೀಕಾರ ಮಾಡುವುದರಿಂದ ಭಗವಂತಂದು ಎಲ್ಲ ರೂಪಗಳಿದೆ ಸೂಕ್ಷ್ಮ ಸ್ಥೂಲ ರೂಪ ಅನಂತಾನಂತ ರೂಪಗಳಿವೆ ಆದರೆ ಆ ತನ್ನದಾದ ಒಂದು ವಿಶೇಷ ರೂಪದಿಂದ ಆ ನೀರಿನಲ್ಲಿರುವ ಆ ಸೂಕ್ಷ್ಮ ರಸವನ್ನು ತಾನು ನಿತ್ಯವೂ ಸ್ವೀಕಾರ ಮಾಡ್ತಾ ಇರ್ತಾನೆ, ಭೋಗಿಸುತ್ತಾ ಇರ್ತಾನಾದ ಕಾರಣದಿಂದ ಆ ನೀರಿಗೆ ರಸತ್ವದ ಲಕ್ಷಣ ಉಳಿದಿದೆ. ಇಟ್ ಈಸ್ ಕಾನ್ಸ್ಟೆಂಟ್ಲಿ ಎವರಿ ಆಬ್ಜೆಕ್ಟ್ ಈಸ್ ಮೇಂಟೈನಿಂಗ್ ಇಟ್ಸ್ ಪ್ರಾಪರ್ಟಿ ಬಿಕಾಸ್ ದ ಲಾರ್ಡ್ ಈಸ್ ಎಂಜಾಯಿಂಗ್ ಆರ್ ಕನ್ಸ್ಯೂಮಿಂಗ್ ದ ಸಟಲ್ ಪ್ರಾಪರ್ಟಿ ಆಫ್ ಎವರಿ ಆಬ್ಜೆಕ್ಟ್. ಪ್ರತಿ ಒಂದು ವಸ್ತುವಿನ ಆ ಸೂಕ್ಷ್ಮ ರಸವನ್ನು ಭಗವಂತ ತಾನು ಭೋಗ ಮಾಡ್ತಾ ಇದ್ದಾನೆ. ಆ ಕಾರಣದಿಂದಲೂ ಅಭೇದೋಕ್ತಿ ರಸೋಹಮಪ್ಸು, ನಾನೇ ನೀರಿನಲ್ಲಿರುವ ರಸನಾಗಿದ್ದೀನಿ, ಅದಕ್ಕೆ ಮೂಲಭೂತ ಕಾರಣನಾಗಿದ್ದರಿಂದ ಒಂದು ಕಾರಣ, ನಾನೇ ನೀರಿನ ರಸತ್ವವಾಗಿದ್ದೀನಿ ಯಾಕೆ ಅಂದರೆ ಆ ರಸತ್ವದ ಭೋಕ್ತೃ ಮುಖ್ಯ ಭೋಕ್ತೃ ನಾನೊಬ್ಬನೇ ಆಗಿದ್ದೀನಿ. ರಸವನ್ನು ನೀರಿನ ನಾವು ಕುಡ್ತೀವಿ, ಆದರೆ ಸೂಕ್ಷ್ಮ ನೀರಿನಲ್ಲಿರುವ ಸೂಕ್ಷ್ಮ ರಸವನ್ನು ನಾವು ಕುಡಿತಾ ಇಲ್ಲ, ನಮ್ಮಿಂದ ಕುಡಿಲಕ್ಕೂ ಆಗುವುದಿಲ್ಲ, ಸಾಧ್ಯವಿಲ್ಲ. ಅದನ್ನು ಮಾಡುವುದು ಭಗವಂತ ಒಬ್ಬನೇ. ಈ ವಿಧವಾಗಿ ಆ ನೀರಿನ ರಸತ್ವದ ಭೋಕ್ತೃತಾನಾಗಿದ್ದರಿಂದಲೂ ಫಾರ್ ದ ಸೆಕೆಂಡ್ ರೀಸನ್ ಅವನು ತಾನೇ ರಸನಾಗಿದ್ದೀನಿ ಎಂದು ಹೇಳಿದ್ದಾನೆ ಭಗವಂತ. ಎರಡು ಕಾರಣಗಳು, ರಸತ್ವಕ್ಕೆ ಕಾರಣನಾದ್ದರಿಂದ, ರಸತ್ವ ತಾನೇ ಭೋಗಿಸುವುದರಿಂದ, ಈ ಎರಡು ಕಾರಣಗಳಿಂದ ತಾನೇ ರಸನಾಗಿದ್ದೀನಿ ಅಂತ ಭಗವಂತ ಹೇಳಿದ್ದಾನೆ ಒಂದು ಕಾರಣ. ಅದೇ ವಿಧವಾಗಿ ಸಸಿಸೂರ್ಯೋ ಪ್ರಭಾಸ್ಮಿ ಅಂತೇಳಿ, ಸೊ ಹರೇ ಕಾರಣತ್ವಾದ ತದ್ ಭೋಕ್ತೃತ್ವಾಚ ರಸ ಅಹಂ ಇತಿ ಅಭೇದ ಉಕ್ತಿ, ನಾನೇ ರಸನಾಗಿದ್ದೀನಿ ಅಂತ ಅಭೇದದ ಮಾತು ಬಂತು. ಅದೇ ವಿಧವಾಗಿ ಶಶಿಸೂರ್ಯೋ ಯಾ ಪ್ರಭಾ ತಸ್ಯಾಹ ಶಶಿಸೂರ್ಯೋ ಅನಾಗಂತುಕ ಧರ್ಮತ್ವೇ. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ನೀರಿನ ರಸತ್ವ ಅಲ್ಲಿ ಕೂಡ ಹೇಳಿದ್ದಾರೆ, ರಸ ತಸ್ಯ ಅಪಾಂ ಅನಾಗಂತುಕ ಸ್ವಭಾವತ್ವೇ ಅಪ್ ಧರ್ಮೇಶು ಸಂಖ್ಯಾದಿಷು ಸಾರತ್ವೇ ರಸತ್ವೇ ವಿಶೇಷತಃ ಹರೇ ಕಾರಣತ್ವಾತ್ ತದ್ ಭೋಕ್ತೃತ್ವಾಚ ರಸ ಅಹಂ ಇತಿ ಅಭೇದೋಕ್ತಿ. ಅಪಾಂ ಅಂದ್ರೆ ನೀರಿನ ಅನಾಗಂತುಕ ಸ್ವಭಾವತ್ವ, ನಾವು ಭಾಷಾತಾತ್ಪರ್ಯ ನೋಡುವಾಗ ನೋಡಿದ್ವಿ, ಅನಾಗಂತುಕ ಸ್ವಭಾವತ್ವೇ ನೀರಿನ ಸ್ವಭಾವವಾಗಿದೆ. ಎಂತಹ ಸ್ವಭಾವ? ಅನಾಗಂತುಕ ಸ್ವಭಾವ. ಅನಾಗಂತುಕ ಸ್ವಭಾವ ಅಂದರೆ ಏನು? ಗಂತುಕ ಅಂದ್ರೆ ಹೋಗೋದು, ಗಂತ ಅಂದ್ರೆ ಗಂತ ಹೋಗೋದು, ಆಗಂತ ಬರುವುದು, ಆಗಂತುಕ ಬರುವ, ಆಗಂತುಕ ಸ್ವಭಾವ ಬರುವ ಸ್ವಭಾವ, ಅನಾಗಂತುಕ ಸ್ವಭಾವ ಬರುವ ಸ್ವಭಾವವಲ್ಲ, ಸ್ವಯಂ ಇದ್ದ ಸ್ವಭಾವ ಅಂದ್ರೆ ಸಹಜವಾದ ಸ್ವಭಾವ ಅಂದ್ರೆ ಇನ್ಹರೆಂಟ್ ಪ್ರಾಪರ್ಟಿ ಆಫ್ ದ ವಾಟರ್. ಇನ್ಹರೆಂಟ್ ಅನ್ನೋದು ಅನಾಗಂತುಕ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಭಗವಂತ ಅದರ ಆ ಜಲದ ಸಹಜ ಸ್ವಭಾವ ಇನ್ಹರೆಂಟ್. ಅನಾಗಂತುಕ ನಾಟ್ ಕಮಿಂಗ್ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸ್, ಇಟ್ ಈಸ್ ನಾಟ್ ಕಮಿಂಗ್ ಫ್ರಮ್ ಔಟ್ ಸೈಡ್, ಇಟ್ ಈಸ್ ಪ್ರೆಸೆಂಟ್ ಇನ್ಹರೆಂಟ್ಲಿ ಇನ್ಸೈಡ್ ಇಟ್ ಅಟ್ ಆಲ್ ಟೈಮ್ಸ್. ಸೊ ಇದು ಇನ್ಹರೆಂಟ್ ಪ್ರಾಪರ್ಟಿ, ಸಹಜ ಸ್ವಭಾವವನ್ನು ಅನಾಗಂತುಕ ಸ್ವಭಾವ. ಸೊ ಅನಾಗಂತುಕ ಸ್ವಭಾವ ಅಂದರೂ ಸಹಜ ಸ್ವಭಾವ ಅಂದರೂ ಒಂದೇ, ಇನ್ಹರೆಂಟ್ ನೇಚರ್ ಆರ್ ದ ನೇಚರ್ ದಟ್ ಡಸ್ ನಾಟ್ ಕಮ್ ಫ್ರಮ್ ಔಟ್ ಸೈಡ್ ಅಂದರೂ ಒಂದೇ. ಸೊ ದ ನೇಚರ್ ದಟ್ ಡಸ್ ನಾಟ್ ಕಮ್ ಫ್ರಮ್ ಔಟ್ ಸೈಡ್ ಬಟ್ ದಟ್ ಇಸ್ ಇನ್ಹರೆಂಟ್ ವಿತ್ ಇನ್ ಇಟ್, ಅದನ್ನು ಅನಾಗಂತುಕ ಸ್ವಭಾವ ಅಂತ ಕರೀತಾರೆ. ಈ ವಿಧವಾಗಿ ಆ ನೀರಿನ ಅನಾಗಂತುಕ ಸ್ವಭಾವ, ಸಹಜ ಸ್ವಭಾವ ಅಷ್ಟು. ಇನ್ನೇನು ಅಪ್ ಧರ್ಮೇಶು, ನೀರಿನ ಧರ್ಮಗಳಲ್ಲಿ, ಧರ್ಮಗಳಲ್ಲಿ ಈ ರಸತ್ವ ಅನ್ನೋದು ಒಂದು ಧರ್ಮ, ಇನ್ನೂ ಧರ್ಮಗಳು ಅನೇಕ ಧರ್ಮಗಳಿವೆ. ಸಂಖ್ಯಾದಿಷು, ನಾವು ನೀರಿನ ಸಂಖ್ಯೆಗಳನ್ನು ನೋಡಿ, ಈಗ ಅಪ್ ಅಂತ ತಗೊಂಡ್ರೆ ಅ ಅನ್ನೋದು ಒಂದು, ಪ ಅನ್ನೋದು ಐದು, ಅಪ್ ಅಂತ ತಗೊಂಡ್ರೆ ಒಂದು ಐದು ರಿವರ್ಸ್ನಲ್ಲಿ ಐದು ಒಂದು ಆಗುತ್ತೆ, ಸೊ 51 ಆಗುತ್ತೆ. ಈಗ ಅಪ್ ಅನ್ನೋದು 51 ಆಗುತ್ತೆ. ಹೀಗೆ ಅದರ ಸಂಖ್ಯಾ ವಿಶೇಷ ಇದೆ. ನಾವು ಇದು ಹರಿಕಥಾನುಸಾರವನ್ನು ನೋಡಿದಾಗ ಪ್ರತಿ ಒಂದು ವಸ್ತುವಿನ ಆ ವಿಶೇಷ ಸಂಖ್ಯೆಗಳನ್ನು ನೋಡಿದ್ವಿ. ಅಷ್ಟಷ್ಟು ರೂಪಗಳಿಂದ ಭಗವಂತ ಇರ್ತಾನೆ ಅಂತೇಳಿ. ಯಾಕೆ ರೀ ಅಷ್ಟು ರೂಪಗಳಿಂದ ಇರಬೇಕು, ಒಂದು ರೂಪದಿಂದ ಇದ್ದರೆ ಸಾಕಾಗೋದಿಲ್ಲವಾ ಅಂತೇಳಿ ಅದು ಹರಿಕಥಾನುಸಾರ ನೋಡಿದಾಗ ನೋಡಿದ್ವಿ. ಅವನು ಅಷ್ಟು ರೂಪಗಳಿಂದ ಇರುವುದು ಅದು ಅವನ ಲೀಲೆ ಆಗಿದೆ ಒಂದು. ಎರಡನೇದು ಅದರ ಧರ್ಮವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಭಗವಂತ. ಅಂದರೆ ಆಯಾ ವಸ್ತುಗಳ ಸಂಖ್ಯಾಕವಾದ ಅಷ್ಟು ರೂಪಗಳಿಂದ ಅದರ ಒಳಗೆ ತನ್ನಿದ್ದಾನೆ. ಅಪ್ಪನಲ್ಲಿರುವ 51 ಸಂಖ್ಯಾಕವಾದ 51 ರೂಪಗಳಿಂದ ತಾನು ಅಲ್ಲಿ ಇದ್ದು ಆ ಸಂಖ್ಯೆಯನ್ನು ನಿಯಮನ ಮಾಡ್ತಾ ಇದ್ದಾನೆ, ಅದರ ಸಹಜ ಸ್ವಭಾವವನ್ನು ತಾನು ನಿಯಮನ ಮಾಡ್ತಾ ಇದ್ದಾನೆ. ಆ 50 ಭಗವಂತನ ರೂಪಗಳು ಭಗವಂತ ತನ್ನ ಒಳಗೆ ಸಂಶ್ಲೇಷಣೆ ವಿಶ್ಲೇಷಣೆ ಮಾಡ್ಕೊಳ್ತಾನೆ ಅಂದ್ರೆ ತಾನು ತನ್ನ ಸ್ವೀಕಾರ ಮಾಡುವ ರೂಪಗಳು ಒಂದರ ಒಳಗೆ ಒಂದು ಹೊರಹೊಮ್ಮುತ್ತಾನಿರುತ್ತೆ, ಒಳಗೂ ಸೇರ್ತಾ ಇರುತ್ತೆ. ದೇ ಕೀಪ್ ಕಮಿಂಗ್ ಔಟ್ ಅಂಡ್ ದೇ ಕೀಪ್ ಗೋಯಿಂಗ್ ಇನ್. ಭಗವಂತನ ರೂಪಗಳು ಒಂದರ ಒಳಗೆ ಒಂದು ಸೇರ್ತಾ ಇರುತ್ತೆ, ಹೊರಗೆ ಬರ್ತಾ ಇರುತ್ತೆ. ಹೀಗೆ ಅವನು ತನ್ನದೇಯಾದ ಆ ನೀರಿನಲ್ಲಿರುವ ಸಂಖ್ಯಾ ವಿಶೇಷಕವಾದ ರೂಪಗಳನ್ನು ಧಾರಣೆ ಮಾಡಿದ್ದಾನೆ. ಅದು ಅದರ ಧರ್ಮ, ನೀರಿನ ಧರ್ಮ. ಸೊ ಈ ವಿಧವಾಗಿ ನೀರಿನ ಅನೇಕ ಧರ್ಮಗಳಿವೆ. ಅಷ್ಟು ಧರ್ಮಗಳು ಕೂಡ ತಾನು ಸಹಜವಾಗಿ ತಾನು ನಿಯಮನ ಮಾಡ್ತಾ ಕಾರಣಭೂತನಾಗಿದ್ದಾನೆ ಭಗವಂತ. ಅಷ್ಟೇ ಅಲ್ಲದೆ ಅವೆಲ್ಲವನ್ನು ಕೂಡ ಭಗವಂತ ಸೂಕ್ಷ್ಮ ರಸಗಳನ್ನು ತಾನು ಭೋಗ ಮಾಡ್ತಾ ಇದ್ದಾನೆ. ಈ ಕಾರಣದಿಂದಲೂ ಭಗವಂತ ತಾನೇ ರಸನಾಗಿದ್ದೀನಿ ಅಂತ ಹೇಳಿದ್ದಾನೆ. ಹಾಗೆ ಸಸಿಸೂರ್ಯಯೋ, ಚಂದ್ರಸೂರ್ಯರಲ್ಲಿರುವಂತಹ ಧರ್ಮೇಶು, ಧರ್ಮಗಳಲ್ಲಿ, ಪ್ರಾಪರ್ಟೀಸ್, ಧರ್ಮೇಶು ಪ್ರಾಪರ್ಟೀಸ್, ಲಕ್ಷಣಗಳು, ಧರ್ಮಗಳು ಯಾವುದಿದೋ ಅದರಲ್ಲಿ ಸಾರತ್ವೇ, ಅದು ಸೂರ್ಯ ಚಂದ್ರರ ಸಾರಭೂತವಾದದ್ದು ಏನು? ಕಾಂತಿ, ಪ್ರಭಾ, ಪ್ರಕಾಶ. ಅದು ತಾನೇ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣಭೂತನು ತಾನಾಗಿದ್ದೀನಿ. ಆ ಪ್ರಕಾಶವನ್ನು, ಸೂರ್ಯ ಚಂದ್ರರಲ್ಲಿರುವ ಪ್ರಕಾಶದ ಸೂಕ್ಷ್ಮ ರಸವನ್ನು ಭಗವಂತ ತಾನು ಭೋಗ ಮಾಡ್ತಾ ಇದ್ದಾನೆ. ಯಾಕೆ ಭೋಗ ಮಾಡ್ತಾ ಇದ್ದಾನೆ? ಅಗೇನ್ ಫಾರ್ ದ ಸೇಮ್ ರೀಸನ್. ಹಾಗೆ ಭೋಗ ಮಾಡ್ತಾ ಇದ್ದಾನಾದ ಕಾರಣದಿಂದ ಆ ಸೂರ್ಯ ಚಂದ್ರರಲ್ಲಿರುವ ತನ್ನದೇ ಆದಂತಹ ಆ ಸಂಖ್ಯಾಕ ತತ್ತತ್ ಸಂಖ್ಯಾಕ ರೂಪಗಳು ಯಾವುದಿದೋ ಆ ಭಗವಂತನ ತತ್ತತ್ ಸಂಖ್ಯಾಕವಾದ ಆಯಾ ಸಂಖ್ಯಾಕವಾದ ರೂಪಗಳು ಭಗವಂತನಲ್ಲಿ ಬಂದು ಸೇರ್ತಾ ಇರುತ್ತೆ, ಹೊರಹೊಮ್ಮುತ್ತಾ ಇರುತ್ತೆ. ಹೀಗೆ ಮಾಡ್ತಾ ಇರುವುದರಿಂದ ಭಗವಂತ ತಾನು ಆ ಸೂಕ್ಷ್ಮ ರೂಪಗಳನ್ನು ಭೋಗ ಮಾಡ್ತಾ ಇದ್ದಾನೆ. ಅದರಿಂದ ಆಯಾ ಸೂರ್ಯಚಂದ್ರರಿಗೆ ಎಷ್ಟರವರೆಗೂ ಪ್ರಕಾಶ ಇರಬೇಕೋ ಅಷ್ಟರವರೆಗೂ ಪ್ರಕಾಶವನ್ನು ತಾನು ಉಂಟು ಮಾಡ್ತಾ ಇದ್ದಾನೆ ಭಗವಂತ. ಪ್ರಳಯ ಬರುವವರೆಗೂ, ಆ ಪ್ರಳಯದಲ್ಲಿ ಆದ ಸೂರ್ಯಚಂದ್ರರ ಗ್ರಹಗಳನ್ನು ತಾನು ತೆಗೆದು ಬಿಡುವಂತಹ ಸ್ಥಿತಿ ಬರುವಷ್ಟುವರೆಗೂ ಕೂಡ ಗ್ರಹಗಳು ಕೂಡ ಮಂಡಲಗಳು, ಸೂರ್ಯಚಂದ್ರ ಮಂಡಲಗಳು ಆ ಸೂರ್ಯಚಂದ್ರ ದೇವತೆಗಳಿಂದ ಅಭಿಮನ್ಯಮನವಾಗಿ ಅಂದ್ರೆ ಅವರು ಅಭಿಮಾನಿಗಳಾಗಿದ್ದಾರೆ. ಆ ಅಭಿಮಾನಿಗಳಾದಂತಹ ಸೂರ್ಯಚಂದ್ರರ ಅಭಿಮಾನಿಗಳಾದ ಆ ಸೂರ್ಯಚಂದ್ರ ಮಂಡಲಗಳಲ್ಲಿರುವ ಆ ಪ್ರಕಾಶ ಪ್ರಭಾ ತಾನೇ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣಭೂತ ತಾನಾಗಿದ್ದೀನಿ, ಅದರನ್ನು ರಸವನ್ನು ಸೂಕ್ಷ್ಮ ರಸವನ್ನು ತಾನು ಭೋಗ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಕಾರಣದಿಂದ ಪ್ರಭಾ ಅಹಮಸ್ಮಿ, ನಾನೇ ಪ್ರಭೆಯಾಗಿದ್ದೀನಿ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಅದೇ ಇತಿ ಅಭೇದ ಉಕ್ತಿ, ಈ ವಿಧವಾದ ಅಭೇದ ಉಕ್ತಿ. ಅಭೇದ ಉಕ್ತಿ ಅಂದ್ರೆ ಸೇಯಿಂಗ್ ಆಸ್ ಇಫ್ ಇಸ್ ನಾನ್ ಡಿಫರೆಂಟ್, ತಾನು ಬೇರೆ ಅಲ್ಲ, ತಾನೇ ಪ್ರಭೆಯಾಗಿದ್ದೆ ಅಂತ ಹೇಳ್ಕೊಳ್ಳುವುದು. ಅದೇ ವಿಧವಾಗಿ ಸರ್ವ ವೇದೇಶು ಸಾರಭೂತ ಯಹ ಪ್ರಣವ ತಸ್ಯ ವೇದ ಸಾರತ್ವಂ ಪ್ರಣವತ್ವಂ ಚ ಈಶ ಅಧೀನಂ ಇತಿ ಅಭೇದ ಉಕ್ತಿ. ಸರ್ವ ವೇದಗಳ ಸಾರಭೂತವಾದಂತಹ ಯಾವ ಪ್ರಣವ ಅಂದ್ರೆ ಓಂಕಾರ ಯಾವುದಿದೋ ಆ ಓಂಕಾರವು, ಆ ಓಂಕಾರದ ವೇದ ಸಾರತ್ವವು ತಾನೇ ಆಗಿದೆ ಅಂದ್ರೆ ಆ ಪ್ರಣವತ್ವ, ಆ ವೇದಗಳಲ್ಲಿರುವ ಪ್ರಣವ ಓಂಕಾರದ ಪ್ರಣವತ್ವ ಯಾವುದಿದೋ, ಸಾರ ಯಾವುದಿದೋ ಆ ಸಾರ ತಾನೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದ. ಪ್ರಣವತ್ವಂ ಚ ಈಶ ಅಧೀನಂ ಇತಿ ಅಭೇದ ಉಕ್ತಿ. ಭಗವಂತನ ಅಧೀನದಲ್ಲಿದ್ದೇ ಅದರಿಂದ ಅಭೇದ ಉಕ್ತಿ. ಭಗವಂತ ಆ ಪ್ರಣವ ಓಂಕಾರದ ಸೂಕ್ಷ್ಮ ಸಾರವನ್ನು ತಾನು ಭೋಗವೂ ಮಾಡ್ತಾ ಇದ್ದಾನೆ, ಆ ಕಾರಣದಿಂದಲೂ ಅಭೇದ ಉಕ್ತಿ ನಾವು ಭಗವಂತ ಕೃಷ್ಣ ಹೇಳಿದ್ದಾನೆ. ಅದಾದ ಮೇಲೆ ಖೇ ಖಂ ಅಂದ್ರೆ ಆಕಾಶಂ, ಖೇ ಅಂದ್ರೆ ಸಪ್ತಮಿ ವಿಭಕ್ತಿ, ಆಕಾಶೆ ಆಕಾಶದಲ್ಲಿ, ಖಂ ಆಕಾಶಂ, ಖೇ ಆಕಾಶದಲ್ಲಿ, ಆಕಾಶಂ ಆಕಾಶೇ ಆಕಾಶದಲ್ಲಿ. ಸೊ ಇಲ್ಲಿ ಆಕಾಶದಲ್ಲಿ ಯಹ ಶಬ್ದ, ಯಾವ ಶಬ್ದವಾದರೆ ಇದೆಯೋ ಅದು ಸಾರ, ಆಕಾಶದ ಸಾರಭೂತವಾದದ್ದು ಶಬ್ದ. ಆ ಶಬ್ದ ಧ್ವನ್ಯಾತ್ಮಕಂ, ಆ ಶಬ್ದ ಅಂದ್ರೆ ಧ್ವನಿ, ಧ್ವನಿ ಸೌಂಡ್ಸ್, ಅದು ತಸ್ಯ ಆಕಾಶ ಅನಾಗಂತುಕ ಧರ್ಮತ್ವಂ, ಆಕಾಶದ ಸಹಜ ಸ್ವಭಾವವಾಗಿದೆ ಧ್ವನಿತ್ವ ಅನ್ನುವುದು, ಧ್ವನಿಸುವುದು ಅನ್ನುವುದು. ಧ್ವನಿಯನ್ನು ಧ್ವನಿಗೆ ಧ್ವನಿಗೆ ಅಂದ್ರೆ ಶಬ್ದಕ್ಕೆ ಆವಾಸವಾಗಿರುವುದು, ಇದು ಆಕಾಶದ ಲಕ್ಷಣವಾಗಿದೆ, ಸಹಜ ಸ್ವಭಾವವಾಗಿದೆ. ಇಂತಹ ಆಕಾಶದ ಸಹಜ ಸ್ವಭಾವ ಯಾವುದು? ಆಕಾಶ ಅನಾಗಂತುಕ ಧರ್ಮತ್ವಂ, ಆಕಾಶ ಸಹಜ ಧರ್ಮತ್ವಂ, ಆಕಾಶದ ಇನ್ಹರೆಂಟ್ ನೇಚರ್ ಅದು ಯಾವುದಿದೋ ಅದು ಸಂಖ್ಯಾದಿ ಆಕಾಶ ಧರ್ಮೇಶು. ಆಕಾಶ ಅಂತ ಹೇಳಿದ್ರೆ ಅದಕ್ಕೂ ಒಂದು ಸಂಖ್ಯೆ ಇದೆ. ಈಗ ಯಾರಲ್ಲ ಅವಶೇಷ ಅಂತ ಹೇಳಿದಂತೆ ಯಾರ ಲಾವ ಶೇಷ ಶ ಅನ್ನುವುದು ಐದಾಗುತ್ತೆ, ಕ ಅನ್ನುವುದು ಒಂದಾಗುತ್ತೆ, ಆ ಅನ್ನುವುದು ಎರಡು. ಸೊ 512 512 ಇದು ಆಕಾಶದ ಸಂಖ್ಯೆ ಆಗುತ್ತೆ. ಹೀಗೆ ಆಕಾಶ ಅನ್ನುವುದು ಯಾವುದಿದೋ ಅದರಲ್ಲಿರುವ ಆಯಾ ಸಂಖ್ಯಾವಾಚಕವಾದ ಶಬ್ದಗಳು ಯಾವುದಿದೆ ಆ ಸಂಖ್ಯಾವಾಚಕವಾದಷ್ಟು ಭಗವಂತನ ರೂಪಗಳಿದೆ. ಅಷ್ಟು ಅಂದ್ರೆ 512 ಭಗವಂತನ ರೂಪಗಳು ಆಕಾಶದಲ್ಲಿ ನೆಲೆಸಿವೆ. ಅಷ್ಟು ರೂಪಗಳಿಂದ ಭಗವಂತ ಅಲ್ಲಿದ್ದಾನೆ. ಆ ಭಗವಂತನ ರೂಪಗಳು ಮತ್ತು ಭಗವಂತನ ಮೂಲ ರೂಪದಿಂದಲೂ ಸಂಶ್ಲೇಷಣೆ ವಿಶ್ಲೇಷಣೆಗಳು ಆಗ್ತಾ ಇರುತ್ತೆ. ಅಂದ್ರೆ ಬಂದು ಸೇರುವುದು, ಅದರಿಂದ ಮತ್ತು ಹೊರಹೊಮ್ಮುವುದು. ಈ ವಿಧವಾಗಿ 512 ರೂಪಗಳು ಭಗವಂತನಲ್ಲಿ ಹೋಗಿ ಸೇರುತ್ತೆ ಮತ್ತು ಹೊರಗೆ ಬರ್ತಾ ಇರುತ್ತೆ. ಹೀಗೆ ನಿತ್ಯವೂ ಆಗ್ತಾ ಇರುತ್ತೆ. ಅದೇ ಭಗವಂತನ ಭೋಗ. ಭಗವಂತ ಸೂಕ್ಷ್ಮ ರಸದಿಂದ ಭೋಗಿಸುವುದಂದ್ರೆ ಹಾಗೆ ಭೋಗ ಮಾಡ್ತಾನೆ. ಹೀಗೆ ಭಗವಂತ ಸೂಕ್ಷ್ಮ ರಸವನ್ನು ತಾನು ಭೋಗ ಮಾಡ್ತಾ ಇದ್ದಾನೆ. ಯಾವುದು ಆಕಾಶದ ಸಹಜ ಧರ್ಮ ಆದ ಸಂಖ್ಯಾದಿಗಳು ಧ್ವನ್ಯಾತ್ಮಕವಾದದ್ದು ಇವೆಲ್ಲವೂ ಕೂಡ ಭಗವಂತ ಸಾರತ್ವೇನ ಶಬ್ದತ್ವವನ್ನು ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅವೆಲ್ಲವೂ ಕೂಡ ಚ ಈಶ ಆಯತ್ತಂ ತದ್ ಭೋಗಶ್ಚ ಭಗವಂತನ ಹತೋಟಿಯಲ್ಲಿದೆ. ಆಯತ್ತಂ ಅಂದ್ರೆ ಅವನ ಹತೋಟಿಯಲ್ಲಿದೆ, ಅವನ ವಶದಲ್ಲಿದೆ. ತದ್ ಭೋಗಶ್ಚ ಅದು ಭೋಗಿಸ್ತಾ ಇದ್ದಾನೆ ಭಗವಂತ. ಈ ಎರಡು ಕಾರಣಗಳಿಂದ ಅಹಮೇವ ಶಬ್ದ, ನಾನೇ ಶಬ್ದನಾಗಿದ್ದೀನಿ ಅಂತ ಹೇಳಿ ಶಬ್ದ ಅಹಮಸ್ಮಿ ಇತಿ ಉಚ್ಯತೆ ಅಭೇದ ಉಕ್ತಿ. ನಾನೇ ಶಬ್ದನಾಗಿದ್ದಂತ ಅಭೇದದ ವಚನ ಹೊರಟಿದೆ. ಅದೇ ವಿಧವಾಗಿ ನೃಷು ಮನುಷ್ಯರಲ್ಲಿರುವಂತಹ ಯತ್ ಪೌರುಷಂ ಯಾವ ಪೌರುಷ ಪ್ರವೃತ್ತಿ ಇವೆಯೋ ಅದು ಪೌರುಷ ಪ್ರವೃತ್ತಿ ಅಂದ್ರೆ ಪುರುಷತ್ವ ಗಂಡಸುತನ. ಇಲ್ಲಿ ಪೌರುಷ ನಾವು ಕೆಲವು ಶಬ್ದಗಳಲ್ಲಿ ಪುರುಷ ಅನ್ನೋದು ಗಂಡಸು ಹೆಂಗಸರು ಎಲ್ಲರಿಗೂ ಅನ್ವಯವಾಗುತ್ತೆ. ಇಲ್ಲಿ ಪೌರುಷಂ ಅನ್ನುವುದು ಗಂಡಸುತನವನ್ನು ಹೇಳ್ತಾ ಇದ್ದಾರೆ. ಸೊ ಇದು ಗಂಡಸರಿಗೆ ಮಾತ್ರ ಅನ್ವಯವಾಗುತ್ತೆ. ಅಂದ್ರೆ ಹೆಂಗಸರಲ್ಲಿ ಹೆಂಗಸತ್ವ ಭಗವಂತ ಆಗಿದ್ದಾನೆ. ಇಲ್ಲಿ ಹೇಳ್ತಾ ಇರೋದು ಗಂಡಸರೇ ಗಂಡಸತ್ವ ಅಂದ್ರೆ ದ ಮ್ಯಾನ್ಲಿನೆಸ್ ದ ಪೌರುಷತ್ವ ದಟ್ ಇಸ್ ಪ್ರೆಸೆಂಟ್ ಇನ್ ಎ ಪುರುಷ ಅದು ಭಗವಂತ ತಾನೇ ಆಗಿದ್ದೀನಿ ಅಂದ್ರೆ ಅದಕ್ಕೆ ಮೂಲಭೂತನಾಗಿದ್ದೀನಿ ತಾನಂತೇಳಿ. ಸೊ ಸ್ತ್ರೀ ವ್ಯಾವೃತ್ತ ಪ್ರಾಗಲ್ಭ್ಯ ವಿಶೇಷ ಅಂದರೆ ಹೆಂಗಸರನಲ್ಲಿ ಇಲ್ಲದಿರುವಂತಹ ಗಂಡಸರಲ್ಲಿ ಮಾತ್ರ ಇರುವಂತಹ ವ್ಯಾವೃತ್ತ ಅಂದ್ರೆ ಅಲ್ಲಿ ಇಲ್ಲ, ಹೆಂಗಸರಲ್ಲಿ ಇಲ್ಲ, ವ್ಯಾವೃತ್ತವಾಗಿದೆ ಅಂದ್ರೆ ಡಸಂಟ್ ಎಕ್ಸಿಸ್ಟ್ ದೇರ್. ಯತ್ ಪೌರುಷಂ ಯಾವ ಪೌರುಷ ಇದು ಅದು ಪ್ರಾಗಲ್ಭ್ಯ ವಿಶೇಷ ನಾನು ಗಂಡಸ್ರೀಯ ಪ್ರಾಗಲ್ಭ್ಯ ವಿಶೇಷ ಅಂದ್ರೆ ಹೇಳಿಕೊಳ್ಳುವುದಕ್ಕೆ ಯೋಗ್ಯವಾಗಿರುವಂತಹ ವಿಷಯವಾಗಿದೆ. ನಾನು ನನ್ನಲ್ಲಿ ಪೌರುಷ ಇದೆ, ನಾನು ಪುರುಷ ಅಂತ ಹೇಳ್ಕೊಳ್ತೀನಿ. ಪ್ರತಿಯೊಬ್ಬನು ಪುರುಷನಾಗುವುದಕ್ಕೂ ಅವನಲ್ಲಿ ಪೌರುಷ ಇರುವುದಕ್ಕೂ ಭಗವಂತನೇ ಕಾರಣ. ಭಗವಂತನ ಆ ಇಚ್ಛೆಯಿಂದ ಪುರುಷರಲ್ಲಿ ಪೌರುಷವಿದೆ. ಭಗವಂತನೇ ಪ್ರತಿಯೊಂದು ಪುರುಷನಲ್ಲಿರುವ ಪೌರುಷಕ್ಕೂ ಕಾರಣಭೂತನಾಗಿದ್ದಾನೆ. ಆ ಪೌರುಷದ ಸೂಕ್ಷ್ಮ ರಸವನ್ನು ಭಗವಂತ ಭೋಗ ಮಾಡ್ತಾ ಇದ್ದಾನೆ. ಅಂದರೆ ಅರ್ಥ ಏನು? ಆ ಪುರುಷರಲ್ಲಿ ಪೌರುಷ ಅನಾದಿಕ ಅಂದರೆ ಆ ಪುರುಷ ಇದ್ದಷ್ಟು ದಿನ ಜೀವನದಲ್ಲಿ ಆ ಪುರುಷ ಮತ್ತು ಮರಣ ಬಂದ್ಬಿಟ್ಟು ಇನ್ನೊಬ್ಬನು ಪುರುಷ ಹುಡ್ತಾನೆ ಅವನಲ್ಲಿರುವ. ಸೊ ಪ್ರತಿಯೊಂದು ಆ ಪುರುಷರು ಯಾರ್ಯಾರು ಪುರುಷರು ಹುಡ್ತಾರೋ ಸಮಸ್ತ ಜಗತ್ತಿನ ಸಮಸ್ತ ಪುರುಷರಲ್ಲಿರುವ ಸಮಸ್ತ ಪೌರುಷ ಯಾವುದಿದೋ ಅವು ಎಲ್ಲವೂ ಭಗವಂತನೇ ಆಗಿದ್ದಾನೆ. ಅವೆಲ್ಲವನ್ನೂ ಭಗವಂತ ಭೋಗಿಸುತ್ತಾ ಇದ್ದಾನೆ. ಆ ಕಾರಣದಿಂದಲೂ ಅಭೇದ ಉಕ್ತಿ ಅಹಮೇವ ಪುರುಷ ಅಹಮೇವ ಪೌರುಷ ಅಂತ ನಾನೇ ಪೌರುಷ. ಯತ್ ಪೌರುಷಂ ಅದನ್ನು ಹೇಳ್ತಾ ಇದ್ದಾನೆ. ಪೌರುಷಂ ಅಹಮಸ್ಮಿ ನಾನು ಪೌರುಷನ ಆಗಿದ್ದೀನಿ ಅಂತೇಳಿ ಶ್ರೀಕೃಷ್ಣ ಹೇಳಿದ್ದಾನೆ. ಹೀಗೆ ಪ್ರತಿ ಒಂದರಲ್ಲಿಯೂ ಕೂಡ ಅಭೇದದ ಉಕ್ತಿ ಬಂದಿರುವುದಕ್ಕೆ ಕಾರಣ ಅದಕ್ಕೆ ಕಾರಣಭೂತನಾಗಿರುವುದು ಅದನ್ನು ಸೂಕ್ಷ್ಮವಾಗಿ ಅನುಭವಿಸುವುದು ಎರಡರ ಕಾರಣದಿಂದ ಅದು ಹೊರಟಿದೆ ಅಂತೇಳಿ ಹೇಳಿದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಈ ನಾವು 8ನೇ ಶ್ಲೋಕದವರೆಗೂ ಭಾಷ್ಯ ತಾತ್ಪರ್ಯ ಮಾಡಿದ್ದೀವಿ. 9ನೇ ಶ್ಲೋಕಕ್ಕೆ ಭಾಷ್ಯ ತಾತ್ಪರ್ಯ ಮಾಡಲಿಲ್ಲ. ಆದರೆ ಕಂಟಿನ್ಯೂ 8-9 ಶ್ಲೋಕಗಳ ಭಾವಗಳು ಒಂದು ವಿಧವಾಗಿದೆ, ಕಂಟಿನ್ಯೂ ಇನ್ ದ ಸೇಮ್ ಟೋನ್. ಆ ಕಾರಣದಿಂದ ಈ 9ನೇ ಶ್ಲೋಕಕ್ಕೂ ವಿವೃತಿಯನ್ನು ಮೊದಲು ಮಾಡಿಬಿಡೋಣ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಭಾಷ್ಯ ತಾತ್ಪರ್ಯಗಳನ್ನು ಮಾಡೋಣ. ವಿವೃತಿಯಲ್ಲಿ ಈ ಶ್ಲೋಕ 9ನೇ ಶ್ಲೋಕ ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಶು ತಪಶ್ಚಾಸ್ಮಿ ತಪಸ್ವಿಷು ಅಂತೇಳಿ. ಸೊ ಮುಂಚಿನ ಶ್ಲೋಕದಲ್ಲಿ ಹೇಳಿದ ರೀತಿಯಲ್ಲಿಯೇ ನಾವು ಇಲ್ಲಿಯೂ ಅನುಸಂಧಾನವನ್ನು ಮಾಡ್ಕೋಬೇಕು. ಹೇಗೆ ಅಂದರೆ ಪೃಥಿವ್ಯಾಂ ಪುಣ್ಯಗಂಧ, ಪೃಥಿವ್ಯಾಂ ಪೃಥಿವಿಯಲ್ಲಿ ಭೂಮಿಯಲ್ಲಿ ಪುಡವಿಯಲ್ಲಿ ಅತ್ತ ಜಗತ್ತಿನಲ್ಲಿರುವಂತಹ ಯಹ ಪುಣ್ಯಗಂಧ, ಯಾವ ಪುಣ್ಯಗಂಧ ಶುಭಗಂಧವಿದೆಯೋ ಅದು ಭಗವಂತ ಭೂಮಿಯ ಅನಾಗಂತುಕ ಧರ್ಮವಾಗಿದೆ, ಅಂದರೆ ಭೂಮಿಯ ಸಹಜ ಧರ್ಮವಾಗಿದೆ, ಇನ್ಹರೆಂಟ್ ನ್ಯಾಚರ್ ಆಗಿದೆ. ಮತ್ತು ಭೂಮಿಯಲ್ಲಿ ಮತ್ತು ದುರ್ಗಂಧವೂ ಇದಲ್ಲರಿ, ಮತ್ತೆ ಅದು ಹೇಗೆ, ಅದು ಭಗವಂತನಿಗೆ ಹತೋಟಿಯಲ್ಲಿ ಭಗವಂತನ ವಶದಲ್ಲಿ ಇಲ್ಲವಾ? ಭಗವಂತನ ವಶದಲ್ಲಿ ಇದ್ದರೆ ಎಲ್ಲವೂ ಕೂಡ ಭಗವಂತನ ವಶದಲ್ಲಿದ್ದದ್ದನ್ನು ನಾನೇ ಅದಾಗಿದ್ದೀನಿ ಅಂತ ಭಗವಂತ ಹೇಳಿದ್ದಾನೆ. ಭಗವಂತನ ವಶದಲ್ಲಿಯೇ ದುರ್ಗಂಧವೂ ಇದ್ದರೆ ಅಹಂ ದುರ್ಗಂಧೋಸ್ಮಿ ಅಂತ ಭಗವಂತ ಹೇಳಬೇಕಾಗಿತ್ತು, ಹೇಳಲಿಲ್ಲವಲ್ಲ ಅಂತ ಹೇಳಿದರೆ, ಆ ಭಗವಂತನ ವಶದಲ್ಲಿಯೇ ದುರ್ಗಂಧವಿದ್ದರೂ ಕೂಡ ದುರ್ಗಂಧದ ಸೂಕ್ಷ್ಮ ರೂಪವನ್ನು ಭಗವಂತ ತಾನು ಭೋಗ ಮಾಡ್ತಾ ಇಲ್ಲ, ಕೇವಲ ಪುಣ್ಯಗಂಧವನ್ನು ಮಾತ್ರ ಭೋಗ ಮಾಡ್ತಾ ಇದ್ದಾನೆ ಭಗವಂತ. ಆ ದುರ್ಗಂಧದಲ್ಲಿಯೂ ಭಗವಂತನ ರೂಪಗಳಿದೆ, ಆದರೆ ಆ ಸೂಕ್ಷ್ಮ ದುರ್ಗಂಧವನ್ನು ಭಗವಂತ ಭೋಗ ಮಾಡ್ತಾ ಇಲ್ಲ. ಆ ಕಾರಣದಿಂದ ಅಲ್ಲಿ ಅಹಂ ದುರ್ಗಂಧೋಸ್ಮಿ ಅಂತ ಕೃಷ್ಣ ಹೇಳಲಿಲ್ಲ, ಅಹಂ ಪುಣ್ಯಗಂಧೋಸ್ಮಿ, ನಾನು ಪುಣ್ಯಗಂಧನಾಗಿದ್ದೀನಿ, ಶುಭವಾದ ಶುಭಕರವಾದ ಗಂಧ ಅಂತ ಕರೆಯಲ್ಪಡುವುದು ಯಾವುದಿದೋ ಅದು ಭೂಮಿಯ ಅನಾಗಂತುಕ ಧರ್ಮವಾಗಿದೆ, ಸಹಜ ಧರ್ಮವಾಗಿದೆ. ಅಂತಹ ಭೂಮಿಯ ಸ್ವಭಾವ ಆಗಿರುವುದಕ್ಕೆ ನಾನೇ ಕಾರಣ ಆಗಿದ್ದೀನಿ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದ ಅರ್ತ್ ಹ್ಯಾವಿಂಗ್ ದಟ್ ಪ್ರಾಪರ್ಟಿ. ಆ ಕಾರಣದಿಂದ ಕಾರಣಭೂತನಾಗಿರುವುದರಿಂದ ಪ್ಲಸ್ ಅದರ ಸೂಕ್ಷ್ಮ ರಸವನ್ನು ತಾನು ಭೋಗಿಸುವುದರಿಂದ, ಈ ಎರಡು ಕಾರಣಗಳಿಂದಲೂ ಕೂಡ ಅಹಂ ಪುಣ್ಯಗಂಧ ಅಸ್ಮಿ, ನಾನೇ ಪುಣ್ಯಗಂಧನಾಗಿದ್ದೀನಿ ಅಂತೇಳಿ ಪುಣ್ಯೋಗಂಧ ಪೃಥಿವ್ಯಾಂ. ಇಲ್ಲಿ ನೋಡ್ರಿ, ಶ್ಲೋಕ ನೋಡಿದಾಗ 9ನೇ ಶ್ಲೋಕದಲ್ಲಿ ಪುಣ್ಯೋಗಂಧ ಪೃಥಿವ್ಯಾಂ ಚ ತೇಜಶ್ಚ ಅಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಶು ತಪಶ್ಚಾಸ್ಮಿ ತಪಸ್ವಿಷು. ಅಹಂ ಅಸ್ಮಿ ಅನ್ನುವುದು ಒಂದು ಸಾರಿ ಪ್ರಯೋಗ ಮಾಡಿದ್ದಾರೆ, ಆದರೆ ರಾಯರಿಲ್ಲಿ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಇಲ್ಲಿ ಅಹಮಸ್ಮಿ ಇತಿ ಸರ್ವತ್ರ ಅನುಷಂಗ ಅಂತ ರಾಯರು ಹೇಳ್ತಾರೆ, ಎಲ್ಲದಕ್ಕೂ ಅನ್ವಯ ಮಾಡಿಕೊಳ್ಳ್ರಿ, ಅಪ್ಲೈ ದಿಸ್ ಅಹಮಸ್ಮಿ ಫಾರ್ ಎವ್ರಿಥಿಂಗ್. ಅಂದ್ರೆ ಏನು, ಪೃಥಿವ್ಯಾಂ ಪುಣ್ಯಗಂಧ ಅಹಮಸ್ಮಿ, ವಿಭಾವಸೌ ತೇಜ ಅಹಮಸ್ಮಿ, ಸರ್ವಭೂತೇಶು ಜೀವನಂ ಅಹಮಸ್ಮಿ, ತಪಸ್ವಿಷು ತಪ ಅಹಮಸ್ಮಿ. ಈ ನಾಲ್ಕಕ್ಕೂ ಕೂಡ ಅಹಮಸ್ಮಿ ಅಹಮಸ್ಮಿ ಅನ್ನುವುದು ಪ್ರತಿಯೊಂದಕ್ಕೂ ನಾವು ಅನ್ವಯ ಮಾಡ್ಕೋಬೇಕು. ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಪೃಥಿವಿಯಲ್ಲಿರುವ ಆ ಪುಣ್ಯಗಂಧ ಶುಭಗಂಧ ಶೋಭನಕರವಾದಂತಹ ಗಂಧ ಯಾವುದಿದೋ ಅದು ಅದರ ಅನಾಗಂತುಕ ಧರ್ಮವಾಗಿದೆ, ಅದು ನಾನೇ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಸಾರಭೂತ ಅದಕ್ಕೆ ಮೂಲಭೂತ ಕಾರಣವೂ ತಾನೇ ಆಗಿದ್ದೀನಿ, ಅದರ ಸೂಕ್ಷ್ಮರಸವನ್ನು ತಾನು ಅನುಭವ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹರಿ ಹೇಳಿದ್ದಾನೆ. ಅದಾದ ಮೇಲೆ ಭೋಕ್ತು, ಆ ಗಂಧಕ್ಕೆ ಭೋಕ್ತು ತಾನಾಗಿದ್ದೀನಿ ಅಂತ ಹೇಳಿದ ಮೇಲೆ ಆ ಗಂಧ ನಾನೇ ಅಂತ ಕೃಷ್ಣ ಹೇಳಿರುವುದು ಸಹಜವಾಗಿದೆ. ಅದಾದ ಮೇಲೆ ಅಹಮಸ್ಮಿ ನಾನಾಗಿರುವ ನನ್ನ ಪದಗಳನ್ನು ಎಲ್ಲಾ ವಾಕ್ಯಗಳನ್ನು ನಾವು ಸಂಬಂಧವನ್ನು ಮಾಡ್ಕೋಬೇಕು. ಸೊ ಅದಕ್ಕೆ ಸ್ವಭಾವತ್ವೇ ಪೃಥ್ವಿ ಧರ್ಮೇಯು ಸಾರತ್ವೇ ಗಂಧತ್ವೇ ಹರಿಹಿ ಕಾರಣಂ ಗಂಧಭೋಕ್ತ ಚ ಇತಿ ಗಂಧ ಅಹಂ ಅಸ್ಮಿ ಇತಿ ಉಚ್ಯತೆ. ಅಹಂ ಅಸ್ಮಿ ಇತಿ ಸರ್ವತ್ರ ಅನುಷಂಗ, ಎಲ್ಲ ಕಡೆಯೂ ಅನ್ವಯವನ್ನು ಮಾಡಿಕೋಬೇಕು. ವಿಭಾವಸೌ ಯತ್ ತೇಜ ದಾಹ ಸಾಮರ್ಥ್ಯಂ ತದ್ ಉಕ್ತ ಹೇತು ಬಲಾತ್ ಅಹಂ ಅಸ್ಮಿ ಇತಿ ಉಚ್ಯತೆ. ಸರ್ವಭೂತಾನಾಂ ಸಾರಭೂತಂ ಯತ್ ಜೀವನಂ ತತ್ ನಿಯಂತೃತ್ವಾತ್ ತತ್ ಅಪಿ ಅಹಮಸ್ಮಿ ಇತಿ ಉಚ್ಯತೆ. ತಪಸ್ವಿಷು ಸಾರಭೂತಂ ಯತ್ ತಪಃ, ತಪಸ್ ಅಂದ್ರೆ ಏನು, ಕುಕ್ಷಾದಿ ಕುಕ್ಷ ವ್ರತ ಚಾಂದ್ರಾಯಣ ವ್ರತ ಇತ್ಯಾದಿಗಳು, ತದ್ ಅಪಿ ಅಹಮಸ್ಮಿ ಅದು ಕೂಡ ನಾನೇ ಆಗಿದ್ದೀನಿ. ತನ್ ನಿಯಾಮಕತ್ವ ಹೇತುನ ಇತಿ ಭಾವ, ಅದನ್ನು ನಿಯಮನ ಮಾಡುವುದು, ಅದನ್ನು ಸೂಕ್ಷ್ಮವಾಗಿ ಸೂಕ್ಷ್ಮರಸಗಳನ್ನು ಅನುಭವಿಸುವುದು, ಈ ಎರಡು ಕಾರಣದಿಂದಲೂ ಅಹಂ ಅಹಮಸ್ಮಿ ಅಹಮಸ್ಮಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದೇನು ಹೇಳಿದ್ರೆ, ಅಹಮಸ್ಮಿ ನಾನಾಗಿರುವ ನಮ್ಮ ಪದಗಳು ಎಲ್ಲ ವಾಕ್ಯಗಳಿಗೆ ಸಂಬಂಧ ಮಾಡಿಕೊಂಡ ಮೇಲೆ ಅಗ್ನಿಯಲ್ಲಿ ಇಲ್ಲಿ ವಿಭಾವಸವು ಅಂತ ಹೇಳಿದ್ರೆ ಸೂರ್ಯಚಂದ್ರನ ಮುಂಚೆ ಹೇಳಿದ್ದಾರೆ. ಸೂರ್ಯಚಂದ್ರ ಹೇಳಿದ್ಮೇಲೆ ಮೂರು ವಿಧವಾದ ಬೆಂಕಿಗಳನ್ನು ನಾವು ಪ್ರಖ್ಯಾತವಾದವನ್ನು ನಾವು ಚಿಂತನೆ ಮಾಡ್ತೀವಿ, ಒಂದು ಸೂರ್ಯ, ಇನ್ನೊಂದು ಚಂದ್ರ, ಚಂದ್ರನಲ್ಲಿ ಇಂಡೈರೆಕ್ಟ್ ರಿಫ್ಲೆಕ್ಟೆಡ್ ಲೈಟ್ ಇದ್ರು ಕೂಡ ದಟ್ ಸ್ಟಿಲ್ ಪ್ರಕಾಶ, ಬೆಂಕಿ ಅಗ್ನಿ ಉರಿತಾ ಇದೆ ಅದು ಪ್ರಕಾಶ ಕೊಡುತ್ತೆ. ಸೊ ಇದು ವಿಭಾವಸವು, ಇಲ್ಲಿ ಅಗ್ನಿಯನ್ನು ಹೇಳ್ತಾರೆ, ಅಂದ್ರೆ ಅಗ್ನಿಯಲ್ಲಿರುವ ಬೆಂಕಿಯಲ್ಲಿರುವ ಯಾವುದಾದ್ರೆ ಪ್ರಭಾ ತೇಜಸ್ಸು ಇದು ಅದು ಕೂಡ ನಾನೇ ಆಗಿದ್ದೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ವಿಭಾವಸವು ಯತ್ ತೇಜ ದಾಹ ಸಾಮರ್ಥ್ಯಂ, ಸುಡುವ ಸಾಮರ್ಥ್ಯ ದಹನ ಸಾಮರ್ಥ್ಯಂ ಅದು ನಾನಾಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ಇಲ್ಲಿ ಹೇಳುವಂತಹದ್ದು ಪುಣ್ಯೋಗಂಧ ಪೃಥಿವ್ಯಾಂಶ ತೇಜಸ್ಚಾಸ್ಮಿ ಭಾವ. ಸೊ ಬೆಂಕಿಯಲ್ಲಿರುವ ತೇಜಸ್ಸು, ದಾಹ ಸಾಮರ್ಥ್ಯ, ಬೆಳಕು ಕೊಡುವ ಶಕ್ತಿ, ಕಾಂತಿ, ಪ್ರಕಾಶ, ತೇಜಸ್ಸು, ಸುಡುವ ಶಕ್ತಿ, ಇವೆಲ್ಲವೂ ಕೂಡ ನಾನೇ ಆಗಿದ್ದೀನಿ, ಅದಕ್ಕೆ ಕಾರಣಭೂತ ನಾನಾಗಿದ್ದೀನಿ, ಅವೆಲ್ಲವನ್ನು ನಾನು ಸೂಕ್ಷ್ಮ ರೂಪದಿಂದ ಭೋಗಿಸುತ್ತಾ ಇದ್ದೀನಿ, ಆ ಕಾರಣದಿಂದ ಅವೆಲ್ಲವೂ ನಾನಾಗಿದೆ ಅಂತ ಕೃಷ್ಣ ಹೇಳ್ತಾರೆ. ಇದನ್ನು ನೀವು ನೋಡಿದಾಗ ನಿಮಗೆ ಒಂದು ವೃತ್ತ ಅಂತ ನೆನಪಿಗೆ ಬರಬೇಕು. ಉಪನಿಷತ್ತಿನಲ್ಲಿ ಬರುವಂತಹ ವಿಷಯ ಇದು ಏನು? ಅಲ್ಲಿ ಪರಮಾತ್ಮ ತಾನು ಒಂದು ಯಕ್ಷರೂಪದಿಂದ ಬಂದಾಗ ಆ ಯಕ್ಷರೂಪದಿಂದ ಬಂದು ಬೆಂಕಿಯನ್ನು ಒಂದು ಹುಲ್ಲನ್ನು ಹಾಕಿ ಸುಡುವಂತೆ, ಬೆಂಕಿ ಸುಳ್ಳಕ್ಕಾಗೋದಿಲ್ಲ. ಅಂದರೆ ಭಗವಂತ ಒಳಗೆ ಆ ಬೆಂಕಿಯಲ್ಲಿರುವ ತನ್ನ ಶಕ್ತಿಯನ್ನು ಸೆಕೆಂಡ್ ಸ್ಪ್ಲಿಟ್ ಸೆಕೆಂಡ್ ಎಳ್ಕೊಂಡು ಬಿಡ್ತಾನೆ ದೇವರು. ಆಕರ್ಷದ ಅದನ್ನು ಎಳ್ಕೊಂಡು ಬಿಟ್ಟಾಗ ಬೆಂಕಿಗೆ ಸುಡುವ ಸಾಮಾನ್ಯ ಅಂದರೆ ಅದರ ಸಹಜ ಇನ್ಹೆರೆಂಟ್ ಪ್ರಾಪರ್ಟಿ ಸಾಕ್ಷಾತ್ ಅಗ್ನಿದೇವರಲ್ಲಿಯೇ ಅದಿರುವ ಅಗ್ನಿದೇವರು ತಾನು ಎಷ್ಟು ಪ್ರಯತ್ನ ಮಾಡಿದ್ರು ಆ ಚಿಕ್ಕ ಹುಲ್ಲನ್ನು ಸುಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆಶ್ಚರ್ಯ ಪಡ್ತಾನೆ, ನಾನು ಬೆಂಕಿ, ನಾನು ಜಗತ್ತನ್ನೇ ಸುಟ್ಟು ಬಿಡುವ ಸಾಮರ್ಥ್ಯ ಉಳ್ಳವನು, ಅಂಥವನು ಒಂದು ಹುಲ್ಲನ್ನು ಸುಡಲಿಕ್ಕೆ ನನಗಾಗ್ತಾ ಇಲ್ಲವಲ್ಲ ಅಂತ ಬೆಂಕಿಗೆ ಆಶ್ಚರ್ಯವಾಗುತ್ತೆ ಅಗ್ನಿದೇವತೆಗೆ, ಅಗ್ನಿದೇವರು. ಆವಾಗ ಹಾಗೆ ವಾಯುದೇವರು ಪ್ರಹವಾಯುವನ್ನು ಕೂಡ ಭಗವಂತ ಪರೀಕ್ಷೆ ಮಾಡ್ತಾನೆ, ಈಗ ಒಬ್ಬೊಬ್ಬರನ್ನು ಪರೀಕ್ಷೆ ಮಾಡ್ತಾನೆ. ಹಾಗೆ ಆ ವೃತ್ತಾಂತವನ್ನು ನಾವು ನೆನಪಿಗೆ ತಂದುಕೊಂಡಾಗ ಬೆಂಕಿನಲ್ಲಿರುವ ವಿಭಾವಸೌ ಯತ್ತೇಜ ತದ್ ಅಹಮಸ್ಮಿ, ಬೆಂಕಿಯಲ್ಲಿರುವ ತೇಜಸ್ಸು, ದಹನ ಶಕ್ತಿ ಇವೆಲ್ಲವೂ ನಾನೇ ಆಗಿದ್ದೀನಿ ಅಂತ ಕೃಷ್ಣ ಪರಮಾತ್ಮ ಹೇಳುವುದು ಅತ್ಯಂತ ಸಹಜವಾಗಿದೆ, ಅತ್ಯಂತ ಯುಕ್ತಿಯುಕ್ತವಾಗಿದೆ, ಇಟ್ ಇಸ್ ವೆರಿ ಅಪ್ರಾಪ್ರಿಯೇಟ್. ಸೊ ಅದನ್ನು ನಾವು ಊಹೆ ಮಾಡ್ಕೋಬಹುದು. ಈ ವಿಧವಾಗಿ ಹೇಳಿದ್ದಾನೆ ಕೃಷ್ಣ, ಅಹಮಸ್ಮಿತಿ ಸರ್ವತ್ರ ಸಂಘ ವಿಭಾವಸೌ ಯತ್ತೇಜ ದಾಹ ಸಾಮರ್ಥ್ಯಂ ತದ್ ಉಕ್ತ ಹೇತುಬಲಾತ್ ಅಹಮಸ್ಮಿತಿ ಉಚ್ಯತೆ ಸರ್ವಭೂತಾನಾಂ ಸಾರಭೂತಂ ಯತ್ ಜೀವನಂ. ಸಮಸ್ತ ಪ್ರಾಣಿಗಳಲ್ಲಿರುವ ಸಾರಭೂತವಾದ ಜೀವನ, ಪ್ರಾಣಿ ಅಂದರೆ ಪ್ರಾಣವಿದ್ದರೆ ಪ್ರಾಣಿ, ಪ್ರಾಣಿಗಳಲ್ಲಿರುವ ಜೀವನ ಇದೆ ನೋಡ್ರಿ, ದಟ್ ಲೈಫ್, ದ ಕಂಟಿನ್ಯೂಯೇಷನ್ ಆಫ್ ಲೈಫ್, ದಟ್ ಲೈಫ್ ಫೋರ್ಸ್, ಆ ಲೈಫ್ ಫೋರ್ಸ್ ಈಸ್ ದ ಸಾರ ಆಫ್ ಸಮಸ್ತ ಪ್ರಾಣಿ, ಆಲ್ ದ ಲಿವಿಂಗ್ ಬೀಯಿಂಗ್ಸ್. ಅದು ತಾನಾಗಿದ್ದೀನಿ ಅಂತೇಳಿ ಅಂದರೆ ಆ ಜೀವನ, ಸಮಸ್ತ ಪ್ರಾಣಿಗಳಲ್ಲಿರುವ ಸಾರಭೂತವಾದ ಜೀವನ ನಾನಾಗಿದ್ದೀನಿ. ತನ್ ನಿಯಂತೃತ್ವಾತ್ ತದ್ ಭೋಕ್ತೃತ್ವಾಚ್ಚ ತದಪಿ ಅಹಮಸ್ಮಿ ಇತ್ಯುಚ್ಯತೆ. ಅದನ್ನು ನಿಯಂತ್ರಣ ಮಾಡುವುದು, ಅದನ್ನು ಭೋಗಿಸುವುದು, ಈ ಕಾರಣದಿಂದ ಅದು ನಾನಾಗಿದ್ದೀನಿ, ಅಂದರೆ ಎಲ್ಲ ಪ್ರಾಣಿಗಳ ಜೀವನ ನಾನು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ತಪಸ್ವಿಸು ಸಾರಭೂತಂ ಯತ್ ತಪಃ ಕೃಚ್ಛ್ರಾದಿ ತದಪಿ ಅಹಮಸ್ಮಿ ತನ್ ನಿಯಾಮಕತ್ವ ಹೇತುನಾ ಇತಿ ಭಾವ. ತಪಸ್ವಿಸು ತಪಸ್ವಿಗಳಲ್ಲಿ, ತಪಸ್ಸು ಮಾಡುವ, ತಪಸ್ಸು ಅಂದರೆ ಅನೇಕ ಅರ್ಥ, ತಪ ಆಲೋಚನೆ ಅಂತ ಒಂದರ್ಥ. ತಪ ಅಂದರೆ ಕೃಚ್ಛ ಚಾಂದ್ರಾಯಣಾದಿ ವ್ರತಗಳು ತಪಸ್ಸು, ನಾವು ಮಾಡುವಂತಹ ಧ್ಯಾನಾದಿಗಳು ತಪಸ್ಸು. ಸೊ ಒಂದು ಕಾಂಟೆಕ್ಸ್ಚುಯಲ್ ಆಗಿ ತಗೋಬೇಕು. ಇಲ್ಲಿ ಇವೆಲ್ಲ ವಿಧವಾದ ತಪಸ್ಸುಗಳನ್ನು ನಾವು ಚಿಂತನೆ ಮಾಡಬಹುದು. ಮುಖ್ಯವಾಗಿ ತಪಸ್ಸು ಅಂತ ಹೇಳಿದರೆ ಸಾರ ತಪಸ್ವಿಗಳ ಸಾರಭೂತ ಅಂದರೆ ಕೃಚ್ಛಾದಿ ವ್ರತಗಳು, ಈ ಕಾಲದಲ್ಲಿ ತಪಸ್ಸು, ಕೃಚ್ಛ ವ್ರತ, ಚಾಂದ್ರಾಯಣ ವ್ರತ ಇತ್ಯಾದಿ ವ್ರತಗಳು ಯಾವುದು ಅವೆಲ್ಲವೂ ಕೂಡ ತಪಸ್ಸುಗಳ ಸಾರಭೂತವಾಗಿದೆ ಅಂತ ಹೇಳಿ, ಅಂದರೆ ಅದರ ಕಾರಣನೂ ನಾನು ತಾನಾಗಿದ್ದೀನಿ, ಅವನ್ನು ಸೂಕ್ಷ್ಮ ರೂಪ ಅದರಲ್ಲಿರುವ ಸೂಕ್ಷ್ಮ ರಸವನ್ನು ತಾನು ಭೋಗ ಮಾಡ್ತಾ ಇದ್ದೀನಿ, ಆ ಎರಡರಿಂದಲೂ ಅಹಂ ತಪಃ ಅಸ್ಮಿ, ನಾನೇ ತಪಸ್ಸಾಗಿದ್ದೀನಿ ಅಂತ, ತದಪಿ ಅಹಮಸ್ಮಿ ಆ ತಪಸ್ಸು ನಾನೇ ಆಗಿದೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಈ ವಿಧವಾಗಿ ಪ್ರತಿಯೊಂದು ಕೂಡ ತಾನಾಗಿದ್ದೀನಿ ಅಂತ ಅಭೇದ ಉಕ್ತಿ ಎಂದು ಹೇಳುವುದು ಆಯಾ ಲಕ್ಷಣಗಳಿಗೆ ತಾನು ಕಾರಣಭೂತನಾಗಿರುವುದರಿಂದಲೂ ಅವೆಲ್ಲವನ್ನೂ ಅವೆಲ್ಲದರ ಸೂಕ್ಷ್ಮ ರಸವನ್ನು ತಾನು ಭೋಗಿಸುವುದರಿಂದಲೂ ಅವೆಲ್ಲವೂ ತಾನೇ ಆಗಿದ್ದೀನಿ ಅಂತ ಅಭೇದದ ವಚನದಿಂದ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮೂಲತಃ ಅಭೇದ ಅಲ್ಲ, ಆದರೆ ಅಭೇದದ ವಚನ ಇರುವುದಕ್ಕೆ ಕಾರಣ ಅದು ಅಂತ ಹೇಳಿ ನಾವು ಚಿಂತನೆ ಮಾಡಬೇಕು. ಸೊ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಈ 9ನೇ ಶ್ಲೋಕಕ್ಕೆ ಭಾಷೆ ತಾತ್ಪರ್ಯಗಳೇನಿದೆ ಅಂತ ಹೇಳೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು. ಗಾಯನ ವಾಚ ಮನಸ್ಸಿಂದಿರುವ ಅಧ್ಯಾತ್ಮ ನಾಮ ಸುಸ್ತು.